ஸ்ரீகுருப்போ நம. ஹரி ஓம். ஹயக்ரீவம் சிதானந்த விக்ரஹம் சதனுக்ரஹம் தசக்ரீவச்சிதம் ஷாபான் மணிக்ரீவ விமோசனம் ஸ்வநாம க்ரஹணாதேவா நிரஸ்தக்ரஹ விக்ரஹம் விருந்தாவனகதம் வந்தே ப்ரஹ்ம ருத்ரேந்திர வந்திதம் ஸ்வந்தஸ்தானந்தசய்யாய பூர்ணஜ்ஞானதசார்ணசே உத்துங்கவாக்தரங்காய மத்வதுக்தாப்தயே நம. குருமகில குணஜம் சத்குணைகாதிவாசம் சமதமபரிநிஷ்டம் சத்வநிஷ்டம் வரிஷ்டம் சகல சுஜனசிஷ்டம் நித்ய நிர்தூத கஷ்டம் ஹயமுகபதநிஷ்டம் மாம் ஹரந்து ப்ரபன்னா. பூஜ்யாய ராகவேந்திராய சத்யதர்மரதாய ச பஜதாம் கல்பவ்ருக்ஷாய நமதாம் காமதேனவே. நீலாகராட்சிதானந்த லீலா கோபால பாலிதான் வித்யா பயோநிதீன் வந்தே ப்ரஹ்ம வித்யா குருன் நம. ब्रह्मचर्य हरि प्रीति सुविद्या वादशालिनः इष्टदान कष्टहर्तृन्नः विद्यामान्यान् मुनीन् नमः. वादिराज पदद्वन्द्व वारिजासक्त मानसान् विश्वप्रिय गुरुन् वन्दे मन्दोहम् देवि शुद्धये. सत्यम् सत्यम् पुनः सत्यम् विष्णुतीर्थ प्रसादतः सर्वे कामा भवन्त्येव शपथो बिम्बसन्निधौ. சிந்தாமணிம் சுபக்தானாம் கல்பவ்ருக்ஷம் ச காமதம் ஸ்வாமினம் த்வாம் ரகுப்ரேமதீர்த்தம் வந்தேஹ்யவிசிஷ்டதம். அஜ்ஞானதிமிரச்சேதம் புத்திசம்பிரதாயகம் விஜ்ஞான விமலம் சாந்தம் விஜயாக்ஷகுரும் பஜே. ஸ்ரீகுருப்யோ நம. ஹரி ஓம். ஓம் ஜன்மாத்யஸ்ய யதோன்வயாதிதரதஶ்சார்த்தேஷ்வபிக்னஸ்வராட் தேனே ப்ரஹ்மஹ்ருதாயாதி கவயே முஹ்யந்தியம் சூரயஃ தேஜோ வாரி மிருதாம் யதா விநிமயோ யத்ர த்ரிஸர்கோ மிருஷா தாம்னா ஸ்வேன சதா நிரஸ்த குஹகம் சத்யம் பரம் தீமஹி. ஸ்ரீ குருப்யோ நம. ஹரி ஓம். கொனெகெ பந்து சப்தமஸ்கந்த பாகவத பிரஹ்லாதராஜர அபரூபவாத உபதேசவன்ன கேளி ಎಲ್ಲಾ ದೈತ್ಯ ಬಾಲಕರು ಭಗವಂತನಲ್ಲೇ ಮನಸ್ಸಿಟ್ಟು ಧ್ಯಾನ ಮಾಡಲಿಕ್ಕೆ ಶುರು ಮಾಡುತ್ತಾ ಇದ್ದಾರೆ. ಚಂಡಾಮರ್ಕರು ಹೋಗಿ ಹಿರಣ್ಯಕಶಿಪುಗೆ ಹೇಳುತ್ತಾ ಇದ್ದಾರೆ, ಒಬ್ಬ ಎಲ್ಲರನ್ನ ಕೆಡಿಸ್ತಾ ಇದ್ದಾನೆ, ನಿನ್ನ ಮಗ ಒಬ್ಬನಿದ್ರೆ ಸಾಕು ಎಲ್ಲಾ ದೈತ್ಯಗಳು ಹರಿಭಕ್ತರಾಗಿ ಬಿಡ್ತಾರೆ ನೋಡು. ತುಂಬಾ ಅಪ್ರಿಯವಾದ ಮಾತು, ದ್ವೇಷ ತುಂಬಾ ಇದೆ ಹರಿಯ ಮೇಲೆ. ಅಂಥ ಕಾಲಕ್ಕೆ ಮಗನನ್ನ ಕರೆಸಿದ, ಅಷ್ಟರವರೆಗೂ ಇನ್ನೊಬ್ಬರಿಂದ ಕೊಲ್ಲಲಿಕ್ಕೆ ನೋಡಿದ, ತಾನಾಗಿ ಕೊಲ್ಲಲಿಕ್ಕೆ ಬರಲಿಲ್ಲ, ಇವಾಗ ತಾನೇ ಕೊಲ್ಲಬೇಕು ಎಂಬ ಪ್ರಯತ್ನ. ಕರೆಸಿದ್ದಾನೆ, ಕೇಳುತ್ತಾ ಇದ್ದಾನೆ, ಮದನ್ಯಃ ಜಗದೀಶ್ವರ ಕಹ, ನನ್ನ ಬಿಟ್ಟು ಜಗದೀಶ್ವರ ಯಾರಿದ್ದಾನಯ್ಯ? ಅವಾಗೆ ಕೇಳುತ್ತಾನೆ ಇನ್ನೊಂದು ಮಾತು, ನನ್ನ ಹುಬ್ಬಿನ ಹಾರಾಟದಿಂದ ಎಲ್ಲರೂ ಹೆದರುತ್ತಾರೆಯ, ಕಿಂಬಲೋಕ್ತಗಾಹ, ಯಾವ ಬಲ ಅಯ್ಯ ನಿನಗೆ, ಯಾವ ಬಲದಿಂದ ನನ್ನ ಮಾತನ್ನ ಮೀರತಾ ಇದ್ದೀಯ? ಅವಾಗೆ ಪ್ರಹ್ಲಾದರಾಜರು ಉತ್ತರ ಕೊಡುತ್ತಾರೆ, ಸವೈ ಬಲಂ ಬರಿಣಾಂ ಚಾಪರೇಶ, ನಿನಗೆ ಬಲ ಅಲ್ಲ, ನಿನಗೆ ಬಲ ಬ್ರಹ್ಮದೇವರಾದರೆ ಆ ಬ್ರಹ್ಮದೇವರ ಬಲ ಕೊಟ್ಟವನೇ ಅವ, ಅದರಿಂದ ಅವನ ಮುಂದೆ ನೀನಿಲ್ಲ, ಏನೂ ಇಲ್ಲ. ನಿನ್ನ ಹೇಳುತ್ತಾನೆ ಚಿಕ್ಕ ಹುಡುಗ ಅಪ್ಪನಿಗೆ ಹೇಳುತ್ತಾನೆ, ಇಡೀ ಮೂರು ಲೋಕಗಳನ್ನು ಗೆದ್ದೆ ಎಂದು ಸಂತೋಷ ಪಡುತ್ತಾ ಇದ್ದೀಯ, ನಿನ್ನ ಗೆದ್ದು ನಿನ್ನ ಮೇಲೆ ಸವಾರಿ ಮಾಡುವಂತಹ ಆರು ಶತ್ರುಗಳು ಒಳಗಿಟ್ಟುಕೊಂಡು ಅವರು ನಿನ್ನ ಚಲ್ಲಾಟ ಆಡುತ್ತಾ ಇದ್ದಾರೆ, ಅವರನ್ನೇ ಗೆಲ್ಲದೆ ಅವರಿಗೆ ತುತ್ತಾಗಿದ್ದೀಯ, ನೀನೆಂಥ ರಾಜ? ಚೆನ್ನಾಗಿ ಕೇಳುತ್ತಾನೆ, ನೀನು ಜಗದೀಶ್ವರ ಹೇಗಾಗ್ತೀಯ? ಜಗದೀಶ್ವರ ಅಂದ್ರೆ ಕಾಮಕ್ರೋಧಾದಿಗಳ ಹಿಡಿತ ಇದ್ದವರು ಸಾಮಾನ್ಯ ಸಾಧಕರು ಅಂತಾರೆ, ಅಂಥ ಸಾಧಕರಲ್ಲೂ ಲೆಕ್ಕ ಇಲ್ಲ, ನೀನು ಜಗದೀಶ್ವರ ಹೇಗಾಗ್ತೀಯ? ಅವಾಗಂದ, ಬೇರೆ ಯಾರಿದ್ದಾರೆ ಜಗದೀಶ್ವರ, ಎಲ್ಲಿದ್ದಾನೆ? ಎದಿಸ ಸರ್ವತ್ರ. ಅವಾಗ ಕೇಳಿದ, ಎಲ್ಲಿದ್ದಾನೆ? ಎಲ್ಲಿಲ್ಲ ಉತ್ತರ, ಎಲ್ಲಿಲ್ಲ ಅಂತ. ಹೌದಾ? ಎದಿಸ ಸರ್ವತ್ರ, ಒಂದು ವೇಳೆ ಎಲ್ಲಾ ಕಡೆ ಇರೋದಾದರೆ ಕಸ್ಮಾತ್ ಸ್ತಂಭೇನ ದೃಶ್ಯತೆ, ಯಾಕೆ ಈ ಕಂಬದಲ್ಲಿ ಕಾಣತಾ ಇಲ್ಲ ಅಂತ ಕ್ರೋಧದಿಂದ ಹಾರಿ ಬರುತ್ತಾ ಸಿಂಹಾಸನದಿಂದ ಖಡ್ಗವನ್ನು ಹಿಡ್ಕೊಂಡು ಬಂದಿದ್ದಾನೆ ಸಂಹಾರ ಮಾಡಬೇಕು ಅಂತ. ಅಷ್ಟರೊಳಗೆ ಆ ಕಂಭವನ್ನ ಮುಷ್ಟಿಯಿಂದ ಸ್ತಂಭಂ ತತಾಡ ಅತಿಬಲ ಸ್ವಮುಷ್ಟಿನ, ತನ್ನ ಮುಷ್ಟಿಯಿಂದ ಹೊಡೆದ. ಹೊಡೆದ ಕೂಡಲೇ ಭೀಕರವಾದಂತಹ ಶಬ್ದ ಬರ್ತಾ ಇದೆ. ನೋಡತಾ ಇದ್ದಾನೆ, ಆ ನಿರಹ್ರಾದಂ ಅತ್ಯದ್ಭುತಂ ಅಂತಹ ಅದ್ಭುತವಾದಂತಹ ಶಬ್ದ ಬರ್ತಾ ಇದೆ. ಆ ಶಬ್ದ ಎಂಥದ್ದು ಅಂದರೆ ಬ್ರಹ್ಮಾಂಡ ಕಟಾಹ ಒಡೆದು ಹೋಗ್ತಾ ಇದೆ. ಎಲ್ಲಾ ದೇವತೆಗಳು ನೋಡುತ್ತಾರೆ ಪ್ರಳಯದಂತೇನೋ ಅಂತ. ಅಂಥ ಭೀಕರವಾದ ಮಾದ ಮಾಡುತ್ತಾ ಇದ್ದಾನೆ ಸ್ವಾಮಿ, ಬರ್ತಾ ಇದ್ದಾನೆ. ಸ್ತಂಭಸ್ಯ ಮಧ್ಯ ಆತ ಅನುರ್ಜಿಹಾನಂ, ಆ ಸ್ತಂಭದಿಂದ ಹೊರ ಬರ್ತಾ ಇರುವ ನರಸಿಂಹ ಇವನಾಗಿ ನೋಡಿದರೆ ಕಾಣಿಸಿಲ್ಲ, ಅವನಾಗಿ ಕಾಣಿಸಿದ್ರೆ ಕಾಣಿಸಿದೆ ಸ್ವಾಮಿ, ಹುಡುಕಿದ್ರೆ ಕಾಣಿಸಿಲ್ಲ. ಕೊನೆಗೆ ಮಧ್ಯದಿಂದ ಬರುವಂತಹ ನರಸಿಂಹನನ್ನು ನೋಡ್ತಾ ಇದ್ದಾನೆ. ನೋಡಿ ಇದೇನಿದು ಇಂಥ ರೂಪ ಅಂತ. ಸ್ವಾಮಿ ಹೊರಗೆ ಬಂದೇ ಬರ್ತಾ ಇದ್ದಾನೆ. ಸತ್ಯಂ ವಿಧಾತು ನಿಜಭೃತ್ಯ ಭಾಷಿತಂ ವ್ಯಾಪ್ತಿಂಚ ಭೂತೇಶ್ ಅಭಿರೇಪಿ ಜಾತ್ವನಃ ಅದೃಶ್ಯತಾತ್ಯದ್ಭುತ ರೂಪಮುದ್ವಹನ್ ಸ್ತಂಭೇ ಸಭಾಯಾಂ ಅಮೃತಂ ನಮಾಂಶ. ಅವಾಗ ಸ್ವಾಮಿ ಬಂದ. ಹೇಗೆ ಬಂದ? ಹಾಗೆ ಸಿಂಹ ಅಲ್ಲ, ಹಾಗೆ ನರನೂ ಅಲ್ಲ, ಎರಡು ಬೆರತ ರೂಪ. ಅಂದ್ರೆ ಎರಡು ಬೆರತ ರೂಪ ಅಂದ್ರೆ ಯಾರು ಸೇರಿಸಿದ್ದು? ಎಲ್ಲೋ ಸಭೆ ಆಗಿತ್ತು, ಎಲ್ಲ ಸ್ವಾಮಿಗಳು ಸೇರಿದ್ರು ಅಲ್ಲಿ. ಆ ಸಭೆಯಲ್ಲಿ ಮೇಲೆ ಚೇರ್ ಅಲ್ಲಿ ಕೂಡ್ಲಿಕ್ಕೆ ಲೌಕಿಕರನ್ನು ತುಂಬಾ ಕರೀತಾರಲ್ವಾ, ಯಾರನ್ನ ಯಾರು ವಿಐಪಿಗಳು ಅಂತ ಕರೀತಾರೆ. ಅದರೊಳಗೆ ಡಾಕ್ಟರ್ ಇದ್ರು, ಅವ್ರನ್ನ ಕರೆದಿದ್ರು, ಅವ್ರನ್ನ ಮಾತಾಡ್ಲಿಕ್ಕೆ ಹೇಳಿದ್ರು. ಅವ್ರನ್ನ ಮಾತಾಡಿಕ್ ಹೇಳುವಾಗ ಅವರು ಮಾತಾಡುತ್ತಾ ಈ ಸರ್ಜರಿ ಎಂಬುದು ಅನಾದಿ ಕಾಲದಲ್ಲಿದೆ ಅಂದ್ರು. ಯಾರಿಗೂ ಅರ್ಥ ಆಗಿಲ್ಲ ಯಾಕೆ ಸರ್ಜರಿ ಕುರಿತು ಹೇಳ್ತಾರೆ ದೈವಿ ಸಭೆಯಲ್ಲಿ. ಅದಕ್ಕೆ ಅವರಂದ್ರು ಎಕ್ಸಾಂಪಲ್ ಯಾವುದು? ನರಸಿಂಹದೇವರೇ ನೋಡಿ, ಸಿಂಹ ಮನುಷ್ಯ ಎರಡು ಸೇರಿ ಸರ್ಜರಿ ಮಾಡಿದ್ರೆ ಬಂದದ ರೂಪ. ಅವಾಗ ಸ್ವಾಮಿ ಹೇಳಿಬಿಟ್ರು, ಬೈಯಾಸ್ ಕಾವಿದ್ರು, ಅಯ್ಯೋ ರಾಮ ನರಸಿಂಹನ ಸರ್ಜರಿ ಮಾಡಬೇಡಪ್ಪ, ಅದು ಸರ್ಜರಿ ಮಾಡಿ ಬಂದ ರೂಪ ಅಲ್ಲ, ಅದು ಅದು ಅನಾದಿಯಿಂದ ರೂಪ ಅಲ್ಲ. ಪ್ರಹ್ಲಾದ ರಾಜ ಜಪ ಮಾಡಿದಕ್ಕೆ ಬಂತಲ್ಲ, ಇಲ್ಲ ಪ್ರಹ್ಲಾದ ರಾಜರಿಗೆ ಉಪದೇಶ ಕೊಟ್ಟ ರೂಪ. ಉಪದೇಶ ಪಡಬೇಕಾದ ಮೊದಲೇ ಇರಬೇಕಲ್ಲ ದೇವ. ಸೃಷ್ಟಿಕಾಲದಲ್ಲಿ ಪ್ರಳಯ ಕಾಲ ಆಯಿತು, ಸೃಷ್ಟಿಕಾಲದಲ್ಲಿ ಅನೇಕ ರೂಪಗಳ ತಾನು ಸ್ವೀಕಾರ ಮಾಡುವಾಗ ನರಸಿಂಹ ರೂಪವನ್ನು ಸ್ವೀಕಾರ ಮಾಡಿದ್ದಾನೆ. ಇನ್ನ ನಮಗ ರೂಪಗಳ ಪರಿಚಯವೇ ಇಲ್ಲ, ಅಂಥ ರೂಪಗಳು ಸ್ವೀಕಾರ ಮಾಡುತ್ತಾನೆ. ಅಂಥ ನರಸಿಂಹ ರೂಪದಿಂದ ಬರತಾ ಇದ್ದಾನೆ. ಬಂದದ್ಯಾಕೆ? ಸತ್ಯಂ ವಿಧಾತಂ ನಿಜಭೃತ್ಯ ಭಾಷಿತಂ. ನಿಜಭೃತ್ಯರಾಗಿರತಕ್ಕಂಥ ಯಾರು? ಬ್ರಹ್ಮದೇವರ ಮಾತನ್ನ ಸತ್ಯ ಮಾಡಲಿಕ್ಕೆ ತಾನು ಹೊರಬರುತ್ತಾ ಇದ್ದಾನೆ ಸ್ಕಂಭದಿಂದ. ಹಾಗೆ ಸತ್ಯಂ ವಿಧಾತಂ ನಿಜಭೃತ್ಯ ಭಾಷಿತಂ. ನಿಜಭೃತ್ಯರಾಗಿರತಕ್ಕಂಥ ಇನ್ಯಾರು? ನಾರದರು. ನಾರದರ ಉಪದೇಶ ಸತ್ಯ ಮಾಡ್ಲಿಕ್ಕೆ ಬಂದ. ಹಾಗೆ ಪ್ರಹ್ಲಾದರಾದರ ಮಾತನ್ನು ಸತ್ಯ ಮಾಡ್ಲಿಕ್ಕೆ ಬಂದ. ಇನ್ನೊಬ್ಬರು ಜಯ ಜಯನ ಮಾತನ್ನು ವರ ಕೊಟ್ಟ, ಜಯನಿಗೆ ಭಗವಂತ ವರ ಕೊಟ್ಟಿದ್ದ, ನಾನೇ ಬಂದು ನಿನ್ನ ಕೊಲ್ತೇನೆ, ಅದು ಸತ್ಯ ಮಾಡ್ಲಿಕ್ಕಾಗಿ ಸ್ವಾಮಿ ಬಂದ. ಇನ್ನ ವ್ಯಾಪ್ತಿಂಚ ಭೂತೇಶು ಅಖಿಲೇಶು ಚಾತ್ಮನ. ಜಗತ್ತೆಲ್ಲ ಶಾಸ್ತ್ರ ಹೇಳ್ತಾ ಇದೆ ಭಗವಂತ ಜಗತ್ತೆಲ್ಲ ವ್ಯಾಪಿಸಿದ್ದಾನೆ. ಅಣುರೇಣು ತೃಣಕಾಷ್ಠ ಪರಿಪೂರ್ಣ ಗೋವಿಂದ, ಹೇಗೆ ಗೊತ್ತಿಲ್ಲ, ಅದಕ್ಕೆ ತೋರಿದ. ನಾನು ಎಲ್ಲಾ ಕಡೆ ಇದ್ದೇನೆ ಅಂತ ಕಂಬದಿಂದ ಹೊರಗೆ ಬಂದು ತೋರಿದ. ಇನ್ನ ಇನ್ನೇನು ತೋರಿದ? ಒಂದು ನೋಡು, ಒಂದು ಕೆಲಸದಿಂದ ಅನೇಕ ಗೊತ್ತಾಗುತ್ತೆ. ನನಗೆ ಅಪ್ಪ ಅಮ್ಮ ಇಲ್ಲ ಅಂದರೆ ನಂಬೋದೇ ಇಲ್ಲ. ನೋಡಿ, ಕಂಬದಿಂದ ಹೊರಬಂದೆ, ನನಗೆ ಯಾರು ಅಪ್ಪ, ನನಗೆ ಯಾರು ಅಮ್ಮ? ಅದಕ್ಕೆ ವಾಜಿರಾಜರು ದೇವನ್ನು ಕರೀತಾರೆ, ಸಂಭಾರ್ಭಕಾಸ ನಡಿಂಭಾಯ ದತ್ತವರ ಗಂಭೀರ ನಾದನು ಹರಿ. ಹೇ ಸಂಭಾರ್ಭಕ ಅಂದ್ರೆ ಕಂಬದ ಕೂಸೆ ಬಾ ಅಂದ್ರು. ನಿಂಗೆ ಅಪ್ಪ ಇಲ್ಲ ಅಮ್ಮ ಇಲ್ಲ, ಕಂಬವೇ ಅಪ್ಪ ಕಂಬವೇ ಅಮ್ಮ, ಬಾರಯ್ಯ ಅಂತ ಕರೆದ್ರು. ಆ ರೀತಿಯಲ್ಲಿ ನರಸಿಂಹ ಬಂದ. ಬಂದದ್ದು ಪಾಪ ಅಭಿಜನ್ ಮುಹೂರ್ತ, ಮಧ್ಯಾಹ್ನ ಕಾಲದಲ್ಲೇ ಬಂದ. ಯಾರೂ ನಮಗೆ ಊಟಕ್ಕೆ ತೊಂದರೆ ಕೊಟ್ಟವರಿಲ್ಲ, ಅವರು ಬಿಟ್ಟ ಬಿಟ್ರೆ. ಎಲ್ಲರೂ ಮಧ್ಯಾಹ್ನಕ್ಕೆ ಬಂದ್ರು, ಸರಿಯಾಗಿ ಅರ್ಘ ತಗೊಂಡ್ರು, ಅವರು ಊಟ ಮಾಡಿದ್ರು, ನಮಗೂ ಊಟ ಹಾಕ್ತಾರೆ. ಕೃಷ್ಣ ಮಾತ್ರ ರಾತ್ರಿ ಬರ್ತಾನೆ, ಅಷ್ಟುವರೆಗೆ ಕಾಲ್ಕೊಂಡಿರಬೇಕು ಆ 11 ಗಂಟೆ ಮೇಲೆ. ಅವಾಗ ಅರ್ಘ ಬಿಟ್ಟು ತಿನ್ಲಿಕ್ಕಿಲ್ಲ, ಬಿಡ್ಲಿಕ್ಕಿಲ್ಲ, ಮತ್ತೆ ಆ ಬೆಳಗಿನವರು ಉಪವಾಸ ಇರಬೇಕು. ನಿಮಗೆ ಬಹಳ ಜನ ಯಾಕಾದ್ರೂ ಕೆಟ್ಟ ಆಟ ಬಂತ? ಯಾಕೆ ಅದಕ್ಕೆ ಅವರು ಈ ನಿಯಮಗಳು ಬಿಟ್ಬಿಡ್ತಾರೆ. 8ಕ್ಕೆ ಅರ್ಗೆ ಕೊಡ್ತಾರೆ, 9ಕ್ಕೆ ಫಲಾರ ಮಾಡ್ತಾರೆ, 10ಕ್ಕೆ ಮಲ್ಕೊಂಡ್ಬಿಡ್ತಾರೆ. ಅಂಥವ್ರಿಗೆ ದುಃಖ ಇಲ್ಲ. ಉಪವಾಸ ಮಾಡಿ 11ವರೆಗೆ ಬಿಟ್ಟು ಮಾರನೇ ದಿನ ಬಿಡ್ತಾರಲ್ಲ ಅವರಿಗೆ, ಅಯ್ಯೋ ಅವ್ರಿಗೂ ಇಲ್ಲ. ಯಾಕೆ ಸ್ವಾಮಿ ಹಾಗೆ ಬಂದ ಅಂದ್ರೆ, ತಿಂದೂ 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 ಪಾಪ ಗಳಿಸಿದ್ದೀರಾ, ಒಂದು ಸಾರು ಉಪವಾಸ ಇದ್ದು ಕಳ್ಕೊಳ್ಳಿ ಅಂತ ಸ್ವಾಮಿ ಹಾಗೆ ಬಂದ. ಆ ರೀತಿಯಲ್ಲಿ ಕೃಷ್ಣ ಅಪರೂಪವಾಗಿ ಬಂದ. ಇಲ್ಲಿ ನರಸಿಂಹನು ಹಾಗೆ ಬರ್ತಾ ಇದ್ದಾನೆ. ಸರಿ, ಬಂದವ ಆತನ್ ನೋಡಿ ಯುದ್ಧಕ್ಕೆ ಹೊರಡತಾ ಇದ್ದಾನೆ ಹಿರಣ್ಯಕಶಿಪು. ಬಂದದ್ದು ಅಭಿಜನ್ ಮುಹೂರ್ತಕ್ಕೆ. ಕೊಂದದ್ದು ಸಂಧ್ಯೆಗೆ, ಅಷ್ಟುವರೆಗೆ ಏನ್ ಮಾಡಿದ, ಯುದ್ಧ ಮಾಡಿದ? ಹೇಗಿತ್ತ ಯುದ್ಧ ಅಂದ್ರೆ, ಅಪ್ಪ ಚಿಕ್ಕ ಮಗು ಸರಿ ಏನು ಬಾಕ್ಸಿಂಗ್ ಅಂತ ಮಾಡ್ತಾರಲ್ಲ ಆ ತರ ಇತ್ತು. ಒಂದೇಡು ಕೊಟ್ರೆ ಮಗ ಬಿದ್ದು ಹೋಗ್ತಾನೆ, ಆದರೆ ಹಾಗಲ್ಲ, ಮಗ ಕೊಟ್ಟದ್ದಕ್ಕೆ ಅಪ್ಪ ಅಪ್ಪ ಅಂತಾರಲ್ಲ ಆ ತರ ಮಾಡ್ತಾ ಬಂದ. ಕೊನೆಗೆ ಆ ಹಿರಣ್ಯಕಶಿಪು ಜೊತೆಗೆ ಯುದ್ಧ ಮಾಡ್ತಾ ಇದ್ದಾನೆ. ಹೇಗೆ ಅಂದ್ರೆ, ಇಲಿ ಬೆಕ್ಕನ್ನು ಬೆಕ್ಕು ವಿಶೇಷವಾಗಿ ಇಲಿಯನ್ನು ಚೆನ್ನಾಗಿ ಹಿಡಿಬೇಕಾದ್ರೆ ಕೊಲ್ಲಬೇಕಾದ್ರೆ ಆಟ ಆಡಿ ಆಡಿ ಆಡಿಕೊಳ್ಳುತ್ತೆ. ಗರುಡ ಪಕ್ಷಿ ಹಾವನ್ನು ಹಾಗೆ ಆಟ ಆಡಿ ಆಡಿಕೊಳ್ಳುತ್ತೆ. ಹಾಗೆ ಹಿಡಿದು ಬಿಟ್ಟು ಹಿಡಿದು ಬಿಟ್ಟು ಮಾಡ್ತಾ ಇದ್ದಾನೆ. ಒಂದು ಸಲ ಹಿರಣ್ಯಕಶಿಪು ದೇವರ ಕೈಯಿಂದ ಬಿಡಿಸಿಕೊಂಡ ಅಂತ ಎಲ್ಲರೂ ಅಂದುಕೊಂಡ್ರು. ಯಾರೋ ಚಿಕ್ಕ ಮಠ ದೇವತೆಗಳು ರೈತರು ಅಂದುಕೊಂಡಂತೆ. ಅಲ್ಲ, ದೇವರ ಕೈಯನ್ನು ಬಿಡಿಸಿಕೊಳ್ಳಿಕ್ಕೆ ಸಾಧ್ಯವ ಇಲ್ಲ, ದೇವರೇ ಬಿಟ್ಟದ್ದು. ಹೇಗೆ ಬಿಟ್ಟ ಅಂದ್ರೆ, ಅವರಿಗೆ ಭ್ರಾಂತಿ ಬರುವಂತೆ ಬಿಟ್ಟ. ಎಲ್ಲರೂ ಅಂದುಕೊಂಡಂತೆ, ಅಯ್ಯೋ ತಪ್ಪಿಸಿಕೊಂಡಯ್ಯವ ಅಂತ. ಆ ಥರ ಸ್ವಾಮಿ ಯುದ್ಧ ಮಾಡಿದ. ಯಾಕಷ್ಟು ಯುದ್ಧ ಮಾಡಬೇಕು ಅಂದ್ರೆ, ದೈತ್ಯರಿಗೆ ಅವರ ತಲೆಯಲ್ಲಿ ಕನ್ಫರ್ಮೇಶನ್ ಇದೆ, ಏನದು, ನಾವು ಯುದ್ಧ ಮಾಡ್ಲಿಕ್ಕೆ ಆಗುತ್ತೆ, ಅದೇನ್ ಪ್ರಾಬ್ಲಮ್ ಇಲ್ಲ. ಕೊನೆ ಮೂಮೆಂಟ್ ಅಲ್ಲಿ ಏನೋ ಟ್ವಿಸ್ಟ್ ಕೊಟ್ಕೊಂಡು ಬಿಡ್ತಾನೆ ಅದಕ್ಕೆ, ಅದು ಏನೋ ಗೊತ್ತಾದ್ರೆ ನಾವು ಕೊಲ್ಬಹುದು ಅಂತ ಅವರ ತಲೆಯಲ್ಲಿ ಹಾಗೆ ಇರಬೇಕು. ಅದಕ್ಕಾಗಿ ಅಷ್ಟೊತ್ತು ಯುದ್ಧ ಮಾಡಿದ. ಕೊನೆಗೆ ಅವನು ಕೇಳಿದ್ದೇನು, ಹೊರಗೂ ಸಾಯಬಾರದು, ಒಳಗೂ ಸಾಯಬಾರದು, ಮೇಲೂ ಬೇಡ, ಕೆಳಗೂ ಬೇಡ, ರಾತ್ರಿ ಬೇಡ, ಬೆಳಿಗ್ಗೆ ಬೇಡ. ಸಂಧ್ಯಾಕಾಲ ಮರೆತಿದ್ದ. ಅದಕ್ಕೆ ಸಂಧ್ಯಾಕಾಲದಲ್ಲಿ ದ್ವಾರಿ ಊರವು ಅಪಾತ್ಯ ದಾರ ನೀಲಯ, ದ್ವಾರದಲ್ಲಿ ಕೂತ. ಅದು ಹೊರಗೂ ಅಲ್ಲ, ಒಳಗೂ ಅಲ್ಲ, ಮೇಲೂ ಅಲ್ಲ, ಕೆಳಗೂ ಅಲ್ಲ, ಹಗಲೂ ಅಲ್ಲ, ರಾತ್ರಿಯೂ ಅಲ್ಲ. ಸಂಧ್ಯಾಕಾಲದಲ್ಲಿ ಅವನನ್ನ ತೊಡೆಯ ಮೇಲೆ ಹಾಕೊಂಡು ಅವನನ್ನ ಬಗೆದ. ಆ ಬಗೆದದ್ದು ಹೇಗಿತ್ತು ಅಂದ್ರೆ, ಹೇಳ್ತಾರೆ ಜೇಡರ ಬಲೆ ಕಟ್ಟಿರುತ್ತೆ, ಅದನ್ನು ಸೀಳ್ಲಿಕ್ಕೆ ನಾವು ಚಾಕು ತಗೊಂಡು ಹೋಗ್ಬೇಕಾ, ಕೈ ಕೂಡ ಬಲವಾಗಿ ಇಡ್ಬೇಕಾ, ಸುಮ್ಮನೆ ಇಟ್ಟರೆ ಸಾಕು ಕತ್ತರ ಆಗುತ್ತೆ. ಆ ಥರ ಸ್ವಾಮಿ ಕೈ ಇಟ್ಟದ್ದೇ ಸೀಳು ಹೋಯ್ತಂತ ಹೊಟ್ಟೆ. ಸರಿ ಅಯ್ಯೋ ರಾಮ ಸೀಳ್ತಲ್ಲ ಅಂತ ನೋಡಿದ ಭಗವಂತ. ಒಳಗೆ ಕರಳಿತ್ತು ಕೊರಳಲ್ಲಿ ಹಾಕೊಂಡ. ಯಾಕೆ ಸತ್ತ, ಸತ್ತವನ ಕರಳು ಮೈಲಿಗೆ, ಮೈಲಿಗೆ ಇದು ಯಾಕೆ ಹಾಕೊಂಡ ತನ್ನ ಕೊರಳಲ್ಲಿ? ಹೇಳ್ತಾರೆ ಪ್ರಹ್ಲಾದ ಇದ್ದ ಜಾಗ, ಪ್ರಹ್ಲಾದ 3 ತಿಂಗಳು ಕಾಲ ಅಪ್ಪನ ಹೊಟ್ಟೆಯಲ್ಲಿ ಇದ್ನಲ್ಲ ಆ ಜಾಗ, ಯಾರು ತೊಳಿಬಾರದು ಅಂತ ಕರಳನ್ನು ಕೊರಳಲ್ಲಿ ಹಾಕೊಂಡ. ಹಾಗೆ ತಾನಿದ್ದ ಜಾಗ ಹೃದಯ ಕಮಲ, ಅದನ್ನು ಪಕ್ಕಕ್ಕಿಟ್ಟ, ಶರೀರ ಬಿಸಾಡಿದ. ಆ ಸೀಳುವ ಕಾಲಕ್ಕೆ ಇವನು ಮೊದಲೇ ಬಂಗಾರದ ಬಣ್ಣ, ನೃಸಿಂಹ ಬಂಗಾರದ ಬಣ್ಣ, ಅಂಥ ಬಂಗಾರದ ಬಣ್ಣ, ವಸ್ತ್ರವು ಬಂಗಾರ, ಅಂಥ ಅವನ ಕೇಸರಗಳು ಬಂಗಾರ. ಆ ಕ್ಷತದ ಕೇಸರ ಶಂಕುಕರಣ ಅಂತ ಹೇಳ್ತಾರೆ. ಆ ಸೀಳಿದಾಗ ರಕ್ತ ಸಿಡಿದು ಇಡೀ ಮುಖ ಮೈ ಎಲ್ಲ ರಕ್ತ ಆಗಿದೆ, ಕೆಂಪು ಒಂದು ಕಡೆ ಬಂಗಾರದ ಬಣ್ಣ ಎಲ್ಲ ಮಿಶ್ರ ಆಗಿದೆ, ಭೀಕರವಾದ ಕಣ್ಣು, ಕಣ್ಣಿಂದ ಕಿಡಿಗಳು ಉದುರುತ್ತಾ ಇವೆ. ಹೇಗಿದೆ, ಬ್ರಹ್ಮಾದಿ ಸಕಲ ದೇವತೆಗಳನ್ನು ಸುಟ್ಟು ಬಿಡುವಂತಹ ಭೀಕರವಾದ ಅಗ್ನಿ ಕಣ್ಣಿಂದ ಬರ್ತಾ ಇದೆ ಅಂಥವನ್ನು ನೋಡಿ ಎಲ್ಲರೂ ಓಡತಾ ಇದ್ದಾರೆ. ಆವಾಗ ದೇವರ ಸಿಟ್ಟನ್ನ ಕಡಿಮೆ ಮಾಡಲಿಕ್ಕೆ ಎಲ್ಲರ ಪ್ರಯತ್ನ, ಎಲ್ಲರ ಪ್ರಯತ್ನ. ಬ್ರಹ್ಮದೇವರು ಮೊದಲುಕೊಂಡು ಎಲ್ಲರೂ ಸ್ತೋತ್ರ ಮಾಡುತ್ತಾ ಇದ್ದಾರೆ. ಹೇಳ್ತಾರೆ ಆ ನರಸಿಂಹ ಸ್ತಂಭದಿಂದ ಹೇಗ್ ಬಂದ ಅಂದ್ರೆ, ಭೀಕರವಾಗಿ ಎಷ್ಟು ಕೈಗಳಿಂದ ಬಂದ ಅಂದ್ರೆ, ಅನಂತ ಕೈಗಳಿಂದ ಬಂದಂತೆ. ನಾವು ದೇವರ ಚಿತ್ರ 2 ಕೈಗಳು 4 8 16 32 ನಿಲ್ಲುತ್ತೆ ನರಸಿಂಹದೇವರು, ಹೌದಾ? ಅದನ್ನು ಷೋಡಶ ಬಾಹು ಎಂಬುದರೊಳಗೆ ಆಗುತ್ತೆ. 32 ಒಂದು ಕಡೆ ಇದೆ, 32 ಮೇಲೆ ಮತ್ತು ಬಾಹುಗಳ ಚಿಂತನೆ ನಮಗಿಲ್ಲ, ನಮಗೆ ಎಟಕಲ್ಲ, ಅದರಿಂದ ಮಾಡಲ್ಲ. ಅಲ್ಲಿ ಹೇಳುತ್ತಾರೆ ವಿಶ್ವಂ ಶತಾನೇಕ ಭುಜೈ, ವಿಶೇಷವಾಗಿರತಕ್ಕಂಥ ನಾನಾ ರೀತಿಯಾದ ಆಯುಧಗಳಿಂದ ಕೂಡಿದ ಭುಜಗಳು. ಆತನ ಕೈಗಳು ಹೇಗಿದೆ, ಪರಿಘ ಅಂದರೆ ಈ ದೊಡ್ಡ ಬಾಗಲು, ಶ್ರೀಮುಷ್ಣ ಶ್ರೀರಂಗ ತಿರುಪತಿ ಅಲ್ಲಿ ದೊಡ್ಡ ಬಾಗಿಲಿರುತ್ತೆ, ಆ ಬಾಗಲನ್ನು ಮುಚ್ಚುವಾಗ ಹಿಂದೆ ಒಂದು ಕೊಂಡಿ ತರ ಹಾಕ್ತಾರೆ, ಇಷ್ಟು ದೊಡ್ಡದಿರುತ್ತೆ ದೂಲ, ಯಾವುದು ಮರದ್ದು, ಆ ಮರದ್ದು ಹೀಗೆ ಹಾಕ್ತಾರೆ ಅದನ್ನ. ಅದಕ್ಕೆ ಸಮಾನವಾದ ಪರಿಘ ಆಗಿದ. ಆತನ ಕೈಗಳು ಆಗಿದ್ವು ಅಂತ ಒಂದೊಂದು ದೊಡ್ಡದು. ಆ ಹಿರಣ್ಯಕಶಿಪು ಸತ್ತ ಮೇಲೆ ದೈತ್ಯರೆಲ್ಲ ಬಂದು ದೇವರ ಮೇಲೆ ಬಿದ್ದರೆ ದೇವ ಏನು ಕೊಲ್ಲಿಕ್ ಹೋಗಿಲ್ಲ, ಅಷ್ಟು ಕೈಗಳು ಒಂದು ಸಲ ಎಲ್ಲ ಕದಲುತ್ತಾ ಇದ್ರೆ ಅದರ ಮಧ್ಯೆ ಎಲ್ಲ ಬಿದ್ದು ಗ್ರೈಂಡಿಂಗ್ ಆದಂತೆ ಎಲ್ಲ ಸತ್ತು ಹೋಗ್ತಾ ಇದ್ದಾರೆ, ಅವರೇ ಸಿಕ್ಕಾಕೊಂಡು ಸತ್ತು ಹೋಗ್ತಾ ಇದ್ದಾರೆ. ಪಾಪ ಈತ ಬರ್ತಾ ಇದ್ದಾನೆ, ಎಲ್ಲ ಸಂಹಾರ ಆಯಿತು. ಕೂತಿದ್ದಾನೆ ಆ ಸಿಂಹಾಸನದಲ್ಲಿ, ಕೂತಿದ್ರೇನೆ ಆಕಾಶಕ್ಕೆ ತಲೆ ತಗಲ್ತಾದೆ, ಅಂಥ ಭೀಕರವಾದಂತಹ ರೂಪ. ತನ್ನ ಕೇಸರಗಳನ್ನ ಆಚೆ ಈಚೆ ಮಾಡುತ್ತಾ ಇದ್ದಾನೆ. ಮಾಡುವಾಗ ಆಕಾಶದಲ್ಲಿ ದೇವತೆಗಳೆಲ್ಲ ವಿಮಾನಗಳೆಲ್ಲ ಹಾಕೊಂಡು ಬಂದಿದ್ದಾರೆ, ಆತನ ಕೇಸರಗಳು ತಗಲಿ ಆ ವಿಮಾನಗಳೆಲ್ಲ ಚಲ್ಲಾ ಪಿಲ್ಲಿ ಆಗೋಗ್ಬಿಡ್ತಾ ಇದೆ, ಎಲ್ಲರೂ ಓಡತಾ ಇದ್ದಾರೆ. ಅಂತಹ ಭೀಕರವಾದ ಭಗವದ್ ರೂಪ. ಬ್ರಹ್ಮಾದಿ ದೇವತೆಗಳು ಸ್ತೋತ್ರ ಮಾಡುತ್ತಾ ಇದ್ದಾರೆ, ಸಿಟ್ಟು ಕಡಿಮೆ ಮಾಡಯ್ಯ. ಸಿಟ್ಟು ಯಾರು ಕಡಿಮೆ ಮಾಡಬೇಕು? ಸಿಟ್ಟು ಬಂದವರು ಮಾಡಬೇಕು. ಸಿಟ್ಟೇ ಬರಲಿಲ್ಲ ಅವನಿಗೆ. ಸಿಟ್ಟು ತಮೋ ಗುಣದ ಕಾರ್ಯ, ಅವನಲ್ಲಿ ತಮೋ ಗುಣವೇ ಇಲ್ಲ. ಮತ್ತೆ ಸಿಟ್ಟು ಹೇಗ್ ಬಂತು? ಅದಕ್ಕೆ ದಾಸರು ಅಂತಾರೆ, ಕುಟಿಲ ದ್ವೇಷದವನೀನಲ್ಲ, ನಿನ್ನ ಆರ್ಭಟ ಕಂಜಿದರು ಸೂರರೆಲ್ಲ, ನರ ನಟನೆ ಮಾಡಿದ್ಯೋ ಲಕ್ಷ್ಮೀನಲ್ಲ. ಸ್ವಾಮಿ ನಟನೆ ಮಾಡಿದ. ಅದಕ್ಕೆ ಎಷ್ಟು ಅದು ಬ್ರಹ್ಮದೇವರಿಗೆ ಗೊತ್ತು, ಮಿಕ್ಕವರಿಗೆ ಗೊತ್ತಿಲ್ಲ. ಎಲ್ಲರೂ ಕೂಡ ಸ್ವಾಮಿ ನಿಜವಾಗಿ ಸಿಟ್ಟೋರ್ತಾ ಅದನ್ನು ನೋಡ್ತಾ ಇದ್ದಾರೆ, ಹೆದರಿ ಓಡ್ತಾ ಇದ್ದಾರೆ. ಅವಾಗ ಇಂದ್ರಾದಿ ದೇವತೆಗಳೆಲ್ಲ ಸ್ತೋತ್ರ ಮಾಡ್ಲಿಕ್ಕೆ ಶುರು ಮಾಡ್ತಾ ಇದೆ. ಅಲ್ಲಿ ಇಂದ್ರದೇವರ ಸ್ತೋತ್ರ ಸ್ವಲ್ಪ ನೋಡಬೇಕು. ಏನನ್ನು ಇಂದ್ರದೇವರಂದ್ರು, ಸ್ವಾಮಿ ಬಹಳ ಸಂತೋಷ ಆಯ್ತಯ್ಯ. ಯಾಕಪ್ಪ ಸಂತೋಷ? ನಿನ್ನ ಪದವಿ ನಿಂಗೆ ಬಂತು ಅಂತನ ನೋಡಿ ಅಲ್ವಾ. ಸ್ವಲ್ಪ ಇಂದ್ರದೇವರೊಂದೇ ಒಗ್ಗರಣೆ ಜಾಸ್ತಿ ನಮ್ಮಲ್ಲಿ. ಇಂದ್ರದೇವರು ಒಂದು ಕೂಡಲೇ ಬಂದ ಹೋದ, ಬೇರೆ ಕೆಲಸವೇ ಇಲ್ಲ, ತನ್ನ ಪೋಸ್ಟ್ ಉಳಿಸ್ಕೊಳ್ಳಿಕ್ಕೆ ಎಂಎಲ್ಎ ತರ ಒದ್ದಾಡುವಂತಹ ವ್ಯಕ್ತಿ ಎಂಬ ಚಿತ್ರಣೆ ಬರ್ತಾ ಇರುತ್ತೆ ನಮ್ಮ ತಲೆಯಲ್ಲಿ. ಅಷ್ಟು ಬಂದ್ರೆ ಸಾಕಂತೆ, ಸಾವಿರಾರು ಜನ್ಮಗಳು ನೀಚ ಜನ್ಮಗಳು ಬಂದುಬಿಡುತ್ತೆ, ಸಾವಿರಾರು ಜನ್ಮಗಳು ಪುಣ್ಯ ಮಾಡಿದ್ದು ಕೊಚ್ಚಿಕೊಂಡು ಹೋಗುತ್ತೆ. ಅದಕ್ಕೆ ಪುರಾಣ ಕೇಳಿ ಉದ್ಧಾರ ಆಗದಿದ್ರೂ ಅಡ್ಡಿ ಇಲ್ಲ, ಹಾಳಾಗದಿದ್ರೆ ಸಾಕು. ನೋಡಿ ಎಂಥ ವಿಚಿತ್ರ, ಮೂಲ ರೂಪ ಇಂದ್ರ ಹೌದಲ್ವೋ. ಇಂದ್ರನ ನೋಡಿ, ಏ ಇಂದ್ರ ಬಂದ ಹೋದ, ಇದೇ ಶಬ್ದಗಳ ಪ್ರಯೋಗ. ಆ ಇಂದ್ರದೇವರ ಒಂದು ತುಂಡು ಭೂಮಿಗೆ ಬಂತು, ಇಂದ್ರದೇವರ ಒಂದು ತುಂಡು. ಶಾಸ್ತ್ರದಲ್ಲಿ ಹೇಳುತ್ತಾರೆ, ದೇವರು ವಾಯುದೇವರು ಬಿಟ್ರೆ ಮಿಕ್ಕದಕ್ಕೆಲ್ಲ ಮೂಲ ರೂಪದಲ್ಲಿ ಎಷ್ಟು ಶಕ್ತಿ ಇರುತ್ತೋ ಅವತಾರ ರೂಪದಲ್ಲಿ ಅಷ್ಟಿರಲ್ಲ. ವೈರಾಗ್ಯ, ಜ್ಞಾನ, ಶಕ್ತಿ, ಭಕ್ತಿ ಮೂಲ ರೂಪದಲ್ಲಿ ಎಷ್ಟಿರುತ್ತೋ ಅವತಾರ ರೂಪದಲ್ಲಿ ಇರಲ್ಲ ಎಂಬುದು ಸಿದ್ಧ, ತಾತ್ಪರ್ಯದಲ್ಲಿ ಹೇಳುತ್ತಾರೆ. ಹಾಗಾದರೆ ಇಂದ್ರದೇವರಲ್ಲಿ ಇರುವ ಜ್ಞಾನ, ಭಕ್ತಿ, ವೈರಾಗ್ಯ ಎಲ್ಲ ಅವರಿಂದ ಬಂದ ತುಂಡಿನಲ್ಲಿ ಇರುತ್ತಾ? ಇರಬಾರ್ದಲ್ಲ, ಬಹಳ ಕಮ್ಮಿ ಇರುತ್ತೆ. ಮತ್ತೆ ಆ ತುಂಡು ಬರದ ಗ್ರಂಥಕ್ಕೆ ದಿಕ್ಕಿಗೆ ನಮಸ್ಕಾರ ಮಾಡ್ತೀವಿ, ಸುಧಾ ಸುಧಾ ಅಂತ ಹೇಳಿ. ಜಯತೀರ್ಥರು ಅಂದ್ರೆ ಏನು, ಕೊಡಕಡ ಹಾಲು ಸುರಿತೀವಿ ಅಪಾ ಅಂತೀವಿ. ಮತ್ತೆ ಯಾರಾದರೂ ಸಭೆಯಲ್ಲಿ ಹೀಗೆ ಪುರಾಣ ಹೇಳೋ ಕಾಲಕ್ಕೆ ಜಯತೀರ್ಥರು ಅಂದ ಕೂಡಲೇ ನಗ್ತೀರಾ? ಇಂದ್ರ ಅಂದ ಕೂಡಲೇ ಬರುವ ನಗು ಜಯತೀರ್ಥರು ಅಂದ್ರೆ ಬರ್ತಾ ಇದೆಯಾ? ಇಲ್ಲ. ಮತ್ತೆ ಜಯತೀರ್ಥರಲ್ಲಿ ಇಲ್ಲದೇ ಇರುವ ಜ್ಞಾನ, ಭಕ್ತಿ, ವೈರಾಗ್ಯ ಇಂದ್ರದೇವರಲ್ಲಿ ತುಂಬಿ ಕೂತಿದೆ, ಸದಾ ತುಂಬಿ ಕೂತಿದೆ. ಮತ್ತೆ ಇಂದ್ರದೇವರನ್ನೇನೋ ಬಂದ ಹೋದ ಅಂತ ಕರೆಯೋದು, ಜಯತೀರ್ಥರಿಗೇನೋ ಸಾಷ್ಟಾಂಗ ನಮಸ್ಕಾರ ಮಾಡುವುದು, ಇದೆಲ್ಲಿ ನ್ಯಾಯ ಅಂತ ಕೇಳುತ್ತಾರೆ. ಒಂದೇ ವ್ಯಕ್ತಿ ಮೂಲ ರೂಪಕ್ಕೇನೋ ನಮ್ ಪ್ಯೂನ್ ಥರ ಟ್ರೀಟ್ಮೆಂಟ್ ಕೊಡೋದು, ಅವತಾರ ರೂಪಕ್ಕೇನೋ ದೇವರಕ್ಕಿಂತ ಹೆಚ್ಚೇ ನಮಗೆ ಜಯತೀರ್ಥರು ಆ ಥರ ಟ್ರೀಟ್ಮೆಂಟ್ ಮಾಡುದು. ಒಬ್ರು ಕೇಳಿದ್ರು, ಜಯತೀರ್ಥರು ದೊಡ್ಡವರ ಮಧುರಾಯ ದೊಡ್ಡವರ ಅಂತ ಕೇಳಿದ್ರು. ಯಾಕಪ್ಪ, ನಾನು ಹೊಸದಾಗಿ ಹೋದೆ ಮಠಕ್ಕೆ, ಹೋದ್ರೆ ಜಯತೀರ್ಥರು ಕೊಡೋ ಬೆಲೆ ನೋಡಿದ್ರೆ ಮಧುರಾಯರು ಕೂಡ ಕೊಡ್ತಾ ಇಲ್ಲ, ಅದಕ್ಕೆ ಜಯತೀರ್ಥರೇ ದೊಡ್ಡವರೇನು ಅಂತ ಸಂಶಯ ಬಂತು ನನಗೆ ಅಂದ. ಇಷ್ಟೂ ಬೆಲೆ ಕೊಡ್ತೀವಿ ಜಯತೀರ್ಥರಿಗೆ, ಮತ್ತೆ ಇಂದ್ರದೇವರಿಗೆ ಯಾಕೆ ಏನ್ ಮಾಡಬೇಕು? ತಪ್ಪಲ್ವಾ? ಬಾಯಲ್ಲಿ ಬಾಳೆಹಣ್ಣಿಟ್ಟು ತಲೆ ಮೇಲೆ ಗುಂಡಕಲ್ಲ ಹಾಕಿ ಹೊಡೆದಂತಾಯ್ತು, ಮಾಡಬಹುದಾ? ಹೀಗೆ ಮಾಡಬಾರದು. ಅದಕ್ಕೆ ದೇವೇಂದ್ರ ತೀರ್ಥರು ಮೈಸೂರಿನವರೇ ಅಲ್ವಾ, ಅವ್ರು ಹೇಳ್ತಾ ಇದ್ರು, ಪುರಾಣದಲ್ಲಿ ಬರುವ ಯಾವುದೇ ದೇವತೆಗಳನ್ನ ಏಕವಚನದಿಂದ ಕರೆಯಬಾರದು. ಅವರು ಎಂಥ ದೊಡ್ಡ ಸ್ಥಿತಿ ಇಲ್ಲಿರ್ತಾರೆ, ನಮಕ್ಕಿಂತ ಕಡಿಮೆ ಅಂತ ಅವರು ಟ್ರೀಟ್ಮೆಂಟ್ ಮಾಡದಯ್ಯ, ಮಹಾನುಭಾವರವರು. ಸರಿ, ಇಂದ್ರದೇವರಲ್ಲಿ ಕಲ್ಪನೆ ಬಂತಲ್ಲ ನಮಗೆ, ಏನಂತ, ಒಂದು ಪದವಿಗಾಗಿ ಒದ್ದಾಡುವ ವ್ಯಕ್ತಿ ಅಂತ ಬಂತಲ್ಲ, ಅದಕ್ಕುತ್ತರ ಇಲ್ಲಿ ಬರ್ತಾ ಇದೆ. ಅದಕ್ಕೆ ತಗೊಂಡೆ, ಪ್ರತ್ಯಾನೀತಾಹ ಪರಮದಯಿತ ತ್ರಾಯತಾನ ಸ್ವಭಾಗ. ಸ್ವಾಮಿ, ನಮ್ಮ ಯಜ್ಞ ಭಾಗಗಳೆಲ್ಲ ತಿರುಗಿ ಬಂತಯ್ಯ ನಿನ್ನಿಂದ, ರಾಜ್ಯ ಬಂತು. ಓಹೋ, ರಾಜ್ಯ ಬಂತ, ಯಜ್ಞ ಭಾಗಗಳು ಬಂದುವಲ್ಲ, ಅದಕ್ಕೆ ಸಂತೋಷವಾ? ಅವಾಗ ಇಂದ್ರದೇವರ ಬಾಯಿಂದ ಬರ್ತಾ ಇದೆ, ಈ ದೈತ್ಯರೆಲ್ಲ ನನ್ನ ರಾಜ್ಯವನ್ನ ಕದ್ದ್ರಲ್ಲ, ಅದೇನು ತೊಂದರೆ ಅಲ್ಲ ಸ್ವಾಮಿ, ಇನ್ನೊಂದು ಮಾಡಿದ್ರು. ಏನು ಮಾಡಿದ್ರು ಅಂದ್ರೆ, ದೈತ್ಯಾಕ್ರಾಂತಂ ಹೃದಯ ಕಮಲಂ ತದ್ಗೃಹಂ ಪ್ರತ್ಯಬೋಧಿ. ಅವರು ನನ್ನ ಹೃದಯ ಕಮಲದಲ್ಲೇ ತೋರಿಬಿಟ್ಟು ಆ ಹೃದಯ ಕಮಲ ಅರಳದಂತೆ ಮಾಡಿಬಿಟ್ರು. ಒಳಗೆ ನಿನ್ನ ದರ್ಶನವೇ ಆಗ್ತಾ ಇಲ್ಲ. ನನ್ನ ರಾಜ್ಯ ಅದಯ್ಯ, ನನ್ನ ರಾಜ್ಯ ಯಾವುದು? ನನ್ನ ಹೃದಯ ಕಮಲದಲ್ಲಿ ನಿನ್ನ ನೋಡೋದೇ ರಾಜ್ಯ. ಅದನ್ನ ತೆಗೆದು ಬಿಟ್ರು. ಈಗ ಎಲ್ಲರೂ ಓಡಿದ್ದಾರೆ. ಅವನು ಸಂಹಾರ ಮಾಡಿದ ಕೂಡಲೇ ಯಾರೂ ಇಲ್ಲ. ಹೃದಯ ಕಮಲ ಅರಳಿದೆ. ಒಳಗೂ ನಿನ್ನ ನೋಡ್ತಾ ಇದ್ದೇನೆ, ಹೊರಗೂ ನೋಡ್ತಾ ಇದ್ದೇನೆ. ಇದಯ್ಯ ನನಗೆ ಬೇಕಾಗಿ ಅಲ್ಲ, ಪದವಿ ಇದೆಯಲ್ಲ ಅದು ನಿನ್ ಸ್ವಲ್ಪ ಬೇಕಲ್ಲಪ್ಪ ಅಂದ್ರೆ ಹೇಳ್ತಾರೆ, ಮುಕ್ತಿಸ್ತೇಷಾಂ ನಹಿಮ ಬಹುಮತ ನಾರಸಿಂಹಾಪರೈಕಿಂ ಹೇಳ್ತಾರೆ. ಈ ಇಂದ್ರ ಪದವಿ ಎಷ್ಟು ದಿವಸ ಸ್ವಾಮಿ? ಒಂದು ಮನ್ವಂತರ ಕಾಲ ಇದ್ದು ಹೋಗುತ್ತೆ. ಅಂತಹ ಮನ್ವಂತರ ಕಾಲ ಇರುವ ಈ ಪದವಿ ಅಲ್ಲ, ಮುಕ್ತಿಯೂ ಕೂಡ ನಿನ್ನ ಸೇವಾ ಮಾಡುವಂಥವರಿಗೆ, ನಮ್ಮಂಥವರಿಗೆ ಮುಕ್ತಿಯೂ ಬೇಡ ಅಂತಿರ್ತೇವೆ. ದಾಸರಾಯರು ಹೇಳ್ತಾರಲ್ವ ಏನಂತ, ಆ ಕೈವಲ್ಯ ಭೋಗ ಸುಖ ಅವರಿಗೆ ಬೇಕೆ, ಮತ್ತೆ ದಾಸರಾಯರಿಗೆ ಬೇಡ, ಬೃಂದಾವನದಲ್ಲಿರುವ ಗುರುಗಳಿಗೆ ಬೇಡ, ಇಂದ್ರದೇವರಿಗೆ ಬೇಕು. ದೇವತೆಗಳಲ್ಲಿ ಅಗ್ರಗಣ್ಯರವರು, ಇಂದ್ರದೇವರಿಗೆ ಮುಕ್ತಿಯಲ್ಲಿ ಸುಖ ಬೇಕು ಅದು ಹೇಳ್ತಾರೆ. ನಮ್ ಮುಕ್ತಿಯೇ ಬೇಡ ಸ್ವಾಮಿ, ಈ ಮನ್ವಂತರ ಕಾಲಿರುವಂತಹ ಈ ಪದವಿ ಬೇಕಾ ನನಗೆ? ಬೇಡಯ್ಯ, ನಿನ್ನ ಪಾದ ಸಾಕು, ನನ್ನ ಹೃದಯದಲ್ಲಿ ನಿನ್ನ ಕಂಡೆ. ಇದು ಇಂದ್ರದೇವರ ಬಾಯಿಯಿಂದ ಬರುವ ಮಾತು. ಅದಕ್ಕೆ ಯಾಕೆ ಹೇಳಿದೆ, ಒಳ್ಳೆ ಶ್ರದ್ಧಾವಂತರು ನೀವು, ತಪ್ಪಾದ ತಿಳುವಳಿಕೆಯಿಂದ ಇಂದ್ರಾಂತ ಶಬ್ದ ಬಂದು ಕೂಡಲೆ ಚೂರು ನಗು ಮುಡಿತ ಸ್ವಾಮಿ ಅಷ್ಟು ಸಿಟ್ಟಾಗ್ತಾನೆ. ನೋಡಿ ವಾಯುಸ್ತುತಿ ಹೇಳುತ್ತೀರಾ? ವಾಯುಸ್ತುತಿ ಹೇಳೋ ಕಾಲಕ್ಕೆ ಮಧ್ವರಾಯರು ದೇವ ನರಸಿಂಹದೇವರನ್ನ ಸ್ತೋತ್ರ ಮಾಡಿದ್ರು. ಪಾಂತು ಅಸ್ಮಾನ್ ಪುರುಹೂತ ವೈರಿ ಬಲವನ್ ಮಾತಂಗ ಮಾತಘಟ. ದೇವ ಎಂಥವ, ಇಂದ್ರದೇವರಿಗೆ ಯಾರು ಶತ್ರುಗಳು ಬರುತ್ತಾರೋ ಕೊಂದೇ ಬಿಡುತ್ತಾನೆ ಅಂದ್ರೆ, ದೇವರಿಗೆ ಇಂದ್ರದೇವರ ಮೇಲೆ ಎಷ್ಟು ಅಭಿಮಾನ ಇರಬೇಕು. ಎಷ್ಟು ಅಭಿಮಾನ ಇದ್ದಿದ್ರೆ ಅರ್ಜುನನಾಗಿ ಬಂದಾಗ ಅಷ್ಟು ದಾಸನಂತೆ ಸೇವಾ ಮಾಡಿರಬೇಕು. ಮತ್ತೆ ಅಂಥವರ ಕುರಿತು ನಾವು ಹಾಗೆ ಮಾತಾಡೋದು ಸರಿಯಾ? ಕನಸಲ್ಲಾದರೂ ಹಾಗೆ ನಾವು ಚಿಂತನೆ ಮಾಡೋದು ಸರಿಯಾ? ತಪ್ಪಲ್ವಾ? ಅದಕ್ಕೆ ಪ್ರವಚನ ಕೇಳಿದಕ್ಕೆ ಒಂದು ಹೆಗ್ಗಣ ಹೋದರೂ ಸಾಕಪ್ಪ, ಮನೆಯಲ್ಲಿ ಪ್ರಶಾಂತವಾಗಿರ್ತೀವಿ. ಆ ಥರ ಯಾವುದೇ ದೇವತೆಗಳ ಕುರಿತು ತಪ್ಪಾದ ಆಲೋಚನೆ ಬೇಡ. ಯಾಕೆ ಇವರು ಯಾವುದಕ್ಕೂ ಒದ್ದಾಡ್ತಾರೆ, ಏನೋ ಮಾಡ್ತಾರೆ, ಇದು ಯಾವುದು ಬೇಡ. ಅವರು ಯಾವುದೋ ಪ್ರಾರಬ್ಧ ಕರ್ಮಾನುಸಾರ ಚೂರು ತಪ್ಪಿನಂತೆ ಆದರೂ ಸ್ವಾಮಿ ರಕ್ಷಣೆ ಮಾಡಿಬಿಡ್ತಾರೆ. ನಮ್ದಾ ಬುಡವೆಲ್ಲ ಕೊಳತು ಹೋಗಿದೆ, ನಾವವರನ್ನು ನೋಡಿ ಮಾತಾಡೋದೇನಿದೆ ಅಲ್ವಾ? ಅದರಿಂದ ಎಲ್ಲರೂ ಸ್ತೋತ್ರ ಮಾಡ್ತಾ ಇದ್ದಾರೆ. ದೇವರ ಸಿಟ್ಟು ಕಡಿಮೆ ಆಗ್ತಾ ಇಲ್ಲ. ಹಾಗೆ ಬ್ರಹ್ಮದೇವರಂದ್ರು, ಸಾಕ್ಷಾತ್ ಶ್ರೀ ಪ್ರೇಷಿಕ. ಬ್ರಹ್ಮದೇವರು ಕೇಳಿದ್ರು, ಅಮ್ಮ ನೀನಾದ್ರೆ ಸಮರ್ಥಳಮ್ಮ ಹೋಮ್ ಡಿಪಾರ್ಟ್ಮೆಂಟ್, ನೀನಾದ್ರೆ ಗೊತ್ತು ಆತನ ಹೇಗೆ ತಣ್ಣಗೆ ಮಾಡಬೇಕು ನೋಡು. ಅವಾಗಂದು ಅದೃಷ್ಟಾಶ್ರಿತ ಪೂರ್ವತ್ವ ಆತನೋಪೇಯ ಯಶಂಕಿತ. ಆಕೆ ಹೇಳಿದಂತೆ, ಇದು ಈ ನಾನು ಅನೇಕ ನರಸಿಂಹ ರೂಪಗಳು ನೋಡಿದ್ದೀನಿ, ಇಂಥ ರೂಪ ನೋಡಲಿಲ್ಲ ಅಂತ ಶಂಕೆ ಬಂದವಳ್ಳಂತೆ ಇವ ಅಂತ ಆಚಾರ ಹೇಳಿಬಿಡ್ತಾರೆ. ಯಾಕೆ? ಅಗ್ನಜನರ ಮೋಹನಾರ್ಥವಾಗಿ ಹೇಳಿದ್ರು. ತಲೆಯಲ್ಲೇನಿದೆ, ಆತ ಬಂದದ್ದೇ ಪ್ರಹ್ಲಾದನಿಗಾಗಿ. ಪ್ರಹ್ಲಾದ ಬಂದ್ರೆ ಸಿಟ್ಟು ಕಡಿಮೆ ಮಾಡ್ತಾನೆ, ಅಷ್ಟು ಒಳಗಿನ ರಹಸ್ಯ ಹೇಳಿದರೆ. ಅವಾಗ ಪ್ರಹ್ಲಾದಂ ಪ್ರೇಷಯಾಮಾಸ, ಪ್ರಹ್ಲಾದರಾಜರನ್ನ ಕಳಿಸಿಕೊಡ್ತಾ ಇದ್ದಾರೆ. ಪ್ರಹ್ಲಾದರಾಜರು ನರಸಿಂಹದೇವರತ್ತ ಬರ್ತಾ ಇದ್ದಾರೆ, ಆ ಪಾದದಲ್ಲಿ ನಮಸ್ಕಾರ ಮಾಡ್ತಾ ಇದ್ದಾರೆ. ಸ್ವಪಾದಯೋಹ ಪತಿತಂ ಬಾಲಂ, ಆ ಅರ್ಭಕನನ್ನು ನೋಡಿ ಬೇಗಾದ ಭಗವಂತ ಕೃಪಯಾ ಪರಿಪ್ರತಃ, ಕೃಪೆಯಿಂದ ಒದ್ದೆ ಆಗಿಬಿಟ್ಟಂತೆ. ಸಂತೋಷ ನಗನಗುತ್ತಾ ಆ ಪ್ರಹ್ಲಾದರಾದರ ತಚ್ಛೀರ್ಷ್ಣೆ ಅಧಾತ್ ಕರಾಂಬುಜಂ ಕಾಲಾಹಿ ನಿರ್ದಷ್ಟ ಧಿಯಾಂ ಕೃತಾಭಯಂ. ಆ ಕಾಲ ಸರ್ಪ, ಕಾಲ ಸರ್ಪದ ಏನು ಕಚ್ಚಿದರೆ ನಾವೆಲ್ಲ ಕಾಲ ಸರ್ಪಕ್ಕೆ ತುತ್ತಾಗುವರೆ ಅರ್ಥ. ಚೆನ್ನಾಗಿದ್ವು, ಇದಕ್ಕಿದ್ದಂತೆ ಏನೋ ಆಯಿತು. ಯಾಕ್ರಿ? ಕರ್ಮ, ಕಾಲ. ಅಯ್ಯೋ ನಮ್ ಕಾಲ ಟೈಮ್ ಸರಿಗಿಲ್ಲ, ಟೈಮ್ ಸರಿಗಿಲ್ದಂಗಿದ್ರೆ ಎಲ್ಲ ಹೀಗಾಗುತ್ತೆ. ಯಾರಿಗೆ ಹೇಳಿ, ಎಲ್ಲ ಟೈಮ್ ಬೌಂಡೆಡ್, ಎಲ್ಲ ಟೈಮ್ ಕಚ್ತಾನೆ ಇದೆ, ಎಲ್ಲ ಕಾಲ ಸರ್ಪ ಕಚ್ತಾನೆ ಇದೆ. ಅಂಥವರಿಗೆ ಅಭಯ ಕೊಡತಕ್ಕಂತಹ ತನ್ನ ಕೈಯಿಂದ ಪ್ರಹ್ಲಾದರಾಜರ ಶಿರಸ್ಸನ್ನ ಸ್ಪರ್ಶ ಮಾಡಿದ ಕೂಡಲೇ ಸಪದಿ ಅಭಿವ್ಯಕ್ತ ಪರಾತ್ಮ ದರ್ಶನ, ಏಕಕಾಲದಲ್ಲಿ ಹೊರಗೂ ಒಳಗೂ ನರಸಿಂಹನನ್ನ ನೋಡುತ್ತಾ ಸಂತೋಷವಾಗಿ ಭಗವಂತನಲ್ಲಿ ಅಷ್ಟೌಷೀತ ಹರಿಂ ಏಕಾಗ್ರ ಮನಸ ಸುಸಮಾಹಿತ ತನ್ನಷ್ಟ ಹೃದಯ ಕ್ಷಣ ದೇವರನ್ನ ಏಕಾಗ್ರ ಮನಸ್ಸಿನಿಂದ ಸ್ತೋತ್ರ ಮಾಡ್ತಾ ಇದ್ದಾನಂತೆ. ಹೇಗೆ ಕಣ್ಣು ದೇವರಲ್ಲೇ ಇದೆ, ಮನಸ್ಸು ದೇವರಲ್ಲೇ ಇದೆ, ಮಾತು ದೇವರಲ್ಲೇ ಇದೆ, ನಮ್ಗೆ ಹೇಳ್ಕೊಡ್ತಾ ಇದ್ದಾರೆ. ನಮಗ ಸ್ತೋತ್ರ ಮಾಡೋ ಕಾಲಕ್ಕೆ ಬಾಯಿ ಮಾತ್ರ ಪಟ 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 ಹೇಳ್ತಾ ಇರುತ್ತೆ, ಅರ್ಥ ಚಿಂತನೆ ಮಾಡಲ್ಲ ಮನಸ್ಸು. ಮನಸ್ಸು ಅದಕ್ಕೆ ಪಾಪ ಬೇಜಾರಾಗ್ಬಿಡುತ್ತಲ್ವಾ, ಯಾಕೆ ನೀನು ದೇವರ ಹತ್ರ ನಿಲ್ತಾ ಇಲ್ಲ, ನಂಗೇನ್ ಕೆಲಸ ಇಲ್ಲ, ಬರೀ ಬಾಯಿಗೆ ಕೆಲಸ. ಅರ್ಥ ಚಿಂತನೆ ಮಾಡೋದಾದ್ರೆ ನಂಗೆ ಕೆಲಸಪ್ಪ, ನಂಗೇನ್ ಕೆಲಸ ಇಲ್ಲ, ಸ್ವಲ್ಪ ಹಾಗೆ ಮಾರ್ಕೆಟ್ ಹೋಗ್ಬರ್ತೀನಿ ಅಂತ ಹೋಗ್ತಾ ಇರುತ್ತದೆ. ಒಂದು ಕಡೆ ಬಾಯಿ ಕೆಲಸ ಮಾಡ್ತಾ ಇರುತ್ತೆ, ಮನಸ್ಸು ಮಾರ್ಕೆಟ್ ಹೋಗಿ ಬರ್ತಾ ಇರುತ್ತೆ. ಅದಕ್ಕೆ ಮನಸ್ಸು ದೇವರಲ್ಲೇ ಇರಬೇಕು, ವಾಕು ದೇವರಲ್ಲೇ ಇರಬೇಕು, ನೋಟ ದೇವರಲ್ಲೇ ಇರಬೇಕು. ಆ ರೀತಿಯಲ್ಲಿ ಪ್ರೇಮ ಗದ್ಗದೆಯ ವಾಚ ದೇವರ ಆ ಕಾರುಣ್ಯವನ್ನು ನೆನೀತಾ ಇದ್ದಾರೆ ಪ್ರಹ್ಲಾದರಾದರು. ಅಭಿಮಾನ ಉಕ್ಕಿ ಬರುತ್ತಾ ಇದೆ, ಮೈಯೆಲ್ಲ ರೋಮಾಂಚನ ಆಗಿದೆ, ಕಣ್ಣಲ್ಲಿ ನೀರು ಬರುತ್ತಾ ಇದೆ, ಕಂಠ ಬಿಗಿದು ಹೋಗ್ತಾ ಇದೆ. ಅಂತಹ ಸ್ಥಿತಿಯಲ್ಲಿ ಭಗವಂತನ ತೊದಲ್ ನುಡಿಗಳಿಂದ ಸ್ತೋತ್ರ ಮಾಡುತ್ತಾ ಇದ್ದಾರೆ. ಬ್ರಹ್ಮಾದಯ ಸುರಗಣ ಮುನಯೋಥ ಸಿದ್ಧಾ ಸತ್ವೈಕತಾ ನಮತಯ ವಚಸಾಂ ಪ್ರವಾಹೈ ನಾಂತಂ ಪರಸ್ಯ ಪರತೋಪಿ ಅಧುನಾಪಿ ಯಾಂತಿ ಕಿಂ ತೋಷ್ಟುಮರ್ಹತಿ ಸಮೇ ಹರಿರುಗ್ರಜಾತೇ. ಸ್ವಾಮಿ, ಬ್ರಹ್ಮಾದಿ ದೇವತೆಗಳೆಲ್ಲ ಹೊಗಳಲಿಕ್ಕೆ ಮಾತಿನ ಶಕ್ತಿ ಇದೆ, ಹಾಗೆ ನಿನ್ನ ತಿಳುವಳಿಕೆ ಇದೆ. ಏನಾದರೂ ಮಾತಾಡಬೇಕಾದ್ರೆ ಮಾತಾಡ್ಲಿಕ್ಕೆ ಬಂದಿರಬೇಕು, ವೊಕ್ಯಾಬ್ಯುಲರಿ ಇರಬೇಕು. ಬಹಳ ಜನ ಮಾತಾಡ್ಲಿಕ್ಕೆ ಶುರು ಮಾಡಿರ್ತಾರೆ, ಮಾತಾಡ್ಲಿಕ್ಕೆ ಶುರು ಮಾಡಿದಾಗ ಇನ್ನೊಂದು ಮಾತು ಬರಲ್ಲ, ಒಂದು ಮಾತು ಶುರು ಆಗಿರುತ್ತೆ, ಇನ್ನೊಂದು ಮಾತು ಬರಲ್ಲ, ನೆನಪೇ ಆಗಲ್ಲ, ಅವಾಗ ಕೆಮ್ಮು ಶುರು ಆಗುತ್ತೆ ಅವ್ರದ್ದು. ಅಂದ್ರೆ ಮಾತು ಬರ್ತಾ ಇಲ್ಲ ಅಂತ ಇರುತ್ತೆ, ಕೆಮ್ಮೇನು ಬಂದಿರಲ್ಲ ಅವರಿಗೆ. ಮತ್ತೆ ಬ್ರಹ್ಮಾದಿ ದೇವತೆಗಳ ಪರಿಸ್ಥಿತಿ ಏನಯ್ಯ, ಒಳ್ಳೆ ವೊಕ್ಯಾಬ್ಯುಲರಿ ಚೆನ್ನಾಗಿದೆ, ಏನು ಯೂಸ್ ಮಾಡಿದ ವರ್ಡ್ ಯೂಸ್ ಮಾಡಲೇಬಾರದು, ಆ ತರ ಅದ್ಭುತವಾಗಿ ಬಳಸ್ತಾರೆ. ಒಂದು ಕಡೆ ದೇವರ ತಿಳುವಳಿಕೆ ಸಬ್ಜೆಕ್ಟ್ ಹಾಗೆ ತಿಳ್ಕೊಂಡಿದ್ದಾರೆ, ಸ್ತೋತ್ರ ಮಾಡ್ಲಿಕ್ಕೆ ಶುರು ಮಾಡಿದ ಪ್ರವಾಹದಂತೆ ಸ್ತೋತ್ರ ಮಾಡುತ್ತಾರೆ. ಅಂಥ ಪ್ರವಾಹದಂತಹ ಸ್ತೋತ್ರ ಈಗೂ ಕೊನೆಗೊಂಡಿಲ್ಲಯ್ಯ. ಅಂಥ ನೀನು, ನಿನ್ನ ನಾನು ಈ ದೈತ್ಯ ಕುಲದಲ್ಲಿ ಹುಟ್ಟಿದವ, ಸ್ತೋತ್ರ ಮಾಡ್ಲಿಕ್ಕೆ ಆಗುತ್ತಾ ಅಂತ ತುಂಬಾ ಸ್ತೋತ್ರ ಮಾಡಿ ಹೇಳುತ್ತಾರೆ. ಸ್ವಾಮಿ, ನರಸಿಂಹ ಕೇಳಿದ, ಅವೆಲ್ಲ ಪಕ್ಕಕ್ಕಿಡು, ನನ್ನ ನೋಡಿದ್ರೆ ಹೆದರಿಕೆ ಆಗ್ತಾ ಇಲ್ವಾ, ಎಲ್ಲರೂ ಹೆದರಿ ಓಡಿದ್ದಾರೆ, ಯಾಕೆ ನನ್ನ ನೋಡಿದ್ರೆ ಹೆದರಿಕೆ ಆಗ್ತಾ ಇಲ್ವಾ? ನಾಹಂ ಬಿಭೇಮಿ. ಸ್ವಾಮಿ, ನಿನ್ನ ನೋಡಿದ್ರೆ ಹೆದರಿಕೆ ಆಗ್ತಾ ಇಲ್ಲ ನನಗೆ? ಹೇಳುತ್ತಾರೆ, ನಿನ್ನ ಉಗ್ರವಾದ ರಭಸೋಗ್ರದಂಷ್ಟ್ರಾತ್, ಆ ಉಗ್ರವಾದ ಹಲ್ಲು, ಆ ಕಣ್ಣು, ಯಾವುದು ಹೆದರಿಕೆ ಆಗ್ತಾ ಇಲ್ಲ. ಯಾಕ್ರಿ ಆಗಿಲ್ಲ ಪ್ರಹ್ಲಾದರಾಜರಿಗೆ? ಸಿಂಪಲ್ ಲಾಜಿಕ್ ನೋಡಿ, ಮಗ ಇರ್ತಾನೆ, ಮಗನೋ ಮಗಳು, ಅವರಿಗೆ ಕಾಟ ಕೊಡುವರು ಬಂದ್ರೆ, ತಾಯಿ ಸಿಟ್ಟಿನಿಂದ ಅವರ ಮೇಲೆ ಹೋದರೆ ಮಕ್ಕಳಿಗೆ ಹೆದರಿಕೆ ಆಗುತ್ತಾ? ಆ ಸಿಟ್ಟು ಮಕ್ಕಳ ಮೇಲಿಲ್ಲ, ಮಕ್ಕಳಿಗೆ ಕಾಟ ಕೊಟ್ಟವರ ಮೇಲಿದೆ. ಅದಕ್ಕೆ ಮಕ್ಕಳಿನ ಚಪ್ಪಾಳೆ ತಡ್ತಾ ಇರ್ತಾರೆ, ಅಮ್ಮ ಹೊಡಿ 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 ಅಂತ. ಆ ಸಿಟ್ಟು ನೋಡಿ ಇನ್ನ ಸಂತೋಷ ಪಡ್ತಾರೆ. ಹಾಗೆ ಪ್ರಹ್ಲಾದರಾಜರು ಹೇಳ್ತಾರೆ, ಅಯ್ಯ ನೀ ನನ್ನ ಮೇಲೆ ಸಿಟ್ಟು ಮಾಡಿಲ್ಲ, ಅವ್ರ ಮೇಲೆ ಮಾಡಿದ್ಯಾ, ನಂಗೆ ಹೆದರಿಕೆ ಆಗಲ್ಲ, ಮತ್ತಿನ್ಯಾಕೆ ಹೆದರಿಕಿಲ್ಲ ಅಂದ್ರೆ ನೀವು ಹೆದರ್ಸೋರು ಯಾರಿಲ್ವಾ ಅಂದ್ರೆ, ಯಾಕಿಲ್ಲ ಸ್ವಾಮಿ, ಭೂತ ಕೂತಿದೆ, ಸಂಸಾರ ಚಕ್ರ ಕದನಾಥ ಕೃಷತಾಂ ಪ್ರಣೀತ, ಸದಾ ಈ ಸಂಸಾರ ನನ್ನ ಒದ್ದಾಡಿಸ್ತಾ ಇದೆ, ಬಡಕಲಾಗಿದ್ದೇನೆ, ಹರಿಯೇ ನನ್ನ ಕಾಪಾಡು. ಈ ಸಂಸಾರದಲ್ಲಿ ತಿರುಗತ ತಿರುಗತ ದುಃಖೌಷಧಂ ತದವಿ ದುಃಖ ಮದಧ್ಯಾಹಂ ಭ್ರಮನ್ ಭ್ರಮಾಮಿ ಭವನೆ ಕವದಾಸ್ಯ ಯೋಗಂ. ಈ ಸಂಸಾರದಲ್ಲಿ ಬಿದ್ದು ದುಃಖವೇ ಬರ್ತಾ ಇದೆ, ಆ ದುಃಖಕ್ಕೆ ಇನ್ನೊಂದು ಔಷಧ ನೋಡ್ತೀನಿ, ಅದೂ ದುಃಖವೇ ಆಗ್ತಾ ಇದೆ, ಅದಕ್ಕೆ ನಿನ್ನ ದಾಸ್ಯ ಯೋಗವೇ ವಿಶೇಷವಾದ್ದಯ್ಯ. ತುಂಬಾ ಸ್ತೋತ್ರ ಮಾಡುತ್ತಾರೆ. ಇಷ್ಟೆಲ್ಲ ಮಾಡುತ್ತಾ ಕೊನೆಗೆ ಹೇಳುತ್ತಾರೆ, ವಿಪ್ರಾತ್ ವಿಷಡ್ಗುಣಯುತಾತ್ ಅರವಿಂದ ನಾಭ ಪಾದಾರವಿಂದ ವಿಮುಖಾತ್ ಸ್ವಪಚಂ ವರಿಷ್ಠಂ ಮನ್ಯೇ ತದರ್ಪಿತ ವಚನಾತ್ಮಗೇಹ ಪ್ರಾಣಃಪುನಾತಿ ಸಕಲಂ ನತು ಭೂರಿಮಾನ. ಬ್ರಾಹ್ಮಣ, ಹನ್ನೆರಡು ಗುಣಗಳಿಂದ ಕೂಡಿದ ಬ್ರಾಹ್ಮಣ, ಶಮ ದಮ ಎಲ್ಲ ಇದೆ. ಆ ಹನ್ನೆರಡು ಗುಣಗಳಿಂದ ಕೂಡಿದ ಬ್ರಾಹ್ಮಣ ಅವನಿಗಿಂತ ಅಂದ್ರೆ ಭೂರಿಮಾನ, ಮಹಾ ಅಭಿಮಾನ ಕೂತಿದೆ ಅಂತಹ ಬ್ರಾಹ್ಮಣನಕ್ಕಿಂತ ಚಂಡಾಲ ಶ್ರೇಷ್ಠ, ಸ್ವಪಚ ಶ್ರೇಷ್ಠ, ನಾಯಿನ ಕುಂತಿಂತ ಇರ್ತಾನಲ್ಲ ಅವನು ಶ್ರೇಷ್ಠ. ಹೇಗೆ ದೇವರಿಗೆ ಎಲ್ಲಾ ಅರ್ಪಣೆ ಮಾಡಿ ಎಲ್ಲಾ ದೇವರ ಅಧೀನ ಅಂತ ತಿಳಿದವ ಶ್ರೇಷ್ಠ. ಇಲ್ಲಿ ನೋಡಬೇಕಾದ ವಿಚಾರ ಇದೆ. ಬ್ರಾಹ್ಮಣ ಅಂದ್ರು, ಬ್ರಾಹ್ಮಣನ ಲಕ್ಷಣ ಏನು ಅಂದ್ರೆ ತಪಸ್ಸು, ಶಮ, ಇವೆಲ್ಲ ಬ್ರಾಹ್ಮಣನ ಲಕ್ಷಣ. ಶಮ ಅಂದ್ರೆ ಶಮೋ ಮನ್ನಿಷ್ಠತ ಬುದ್ಧೇಹ, ದೇವರಲ್ಲೇ ಮನಸ್ಸಿರೋದು ಶಮ ಅಂದ್ರು. ಮತ್ತೆ ದೇವರಲ್ಲೇ ಮನಸ್ಸಿಟ್ಟಿರೋದು ಅಂತ ಹೇಳಿ ಅರವಿಂದ ನಾಭ ಪಾದಾರವಿಂದ ವಿಮುಖ ಅಂತ ಹೇಳ್ತಾರಲ್ಲ, ದೇವರ ಪಾದಾರವಿಂದದಿಂದ ವಿಮುಖನಾದ ಬ್ರಾಹ್ಮಣನಿಗಿಂತ ಅಂದ್ರು. ಆದರೆ ಅಲ್ಲಿ ಶಮ ಅಂತಿದೆ, ದೇವರಲ್ಲೇ ಮನಸ್ಸಿಟ್ಟಿರೋದು ಅಂದ್ರು. ಒಂದು ಕಡೆ ಬ್ರಾಹ್ಮಣನಲ್ಲಿ ಒಂದು ಗುಣ ಇದೆ ಶಮ ಅಂತ, ದೇವರಲ್ಲೇ ಮನಸ್ಸಿಟ್ಟಿದ್ದಾನೆ, ಅಂಥವರನ್ನ ದೇವರನ್ನ ವಿಮುಖ ಅಂತ ಕರೀತಾ ಇದ್ದಾರೆ. ಅದು ಹೇಗೆ ಸಾಧ್ಯ ಅಂದ್ರೆ ಹೇಳ್ತಾರೆ, ದೇವರಲ್ಲೇ ಮನಸ್ಸಿಟ್ಟಿದ್ರೆ ಏನಂತೆ, ನಾನು ದೇವರ ಅಧೀನ ಎಂಬ ಎಚ್ಚರಬಾರದವ. ಅಧ್ಯಯನ ಮಾಡಿದ್ದಾನೆ, ಎಲ್ಲ ಮಾಡಿದ್ದಾನೆ, ತಪಸ್ಸನ್ನು ಮಾಡುತ್ತಾನೆ. ಅಧ್ಯಯನ ಮಾಡಿದ ನಾನು ಅಧ್ಯಯನ ಮಾಡಿದೆ, ತಪಸ್ಸು ಮಾಡಿದ ನಾನು ತಪಸ್ಸು ಮಾಡಿದೆ, ನೀನು ವರ ಕೊಡು. ಕೊನೆಗೆ ದೇವರಲ್ಲೇ ಮನಸ್ಸಿಟ್ಟ, ನಾ ಮನಸ್ಸಿಟ್ಟೆ ನೀ ಬಾ. ಅಂದರೆ ದೇವರಿಗೆ ವಿಮುಖ ನೀವ, ಅಂದರೆ ದೇವರ ಸ್ವಾತಂತ್ರ್ಯ ಶಕ್ತಿಯನ್ನೇ ಗಮನಿಸಿಲ್ಲ. ಕೊನೆಗೆ ನಾ ಮಾಡಿದೆ ಅಂದ್ರೆ ನಾನೇ ದೇವರು ಅಂದಂಗಾಯಿತಲ್ಲಿ, ಕೊನೆಗೆ ಅಲ್ಲೇ ಒಗ್ಗರಣೆ ಕೊಟ್ಟಂಗಾಯಿತು. ಏನಾಯಿತು, ದೇವರ ವಿರೋಧಿ ಆದ. ಅವನಿಗಿಂತ ಎಲ್ಲಾ ದೇವರ ಅಧೀನ ಅಂತ ಚಿಂತನೆ ಮಾಡುವ ಚಂಡಾಲ ಶ್ರೇಷ್ಠ ಅಂತ ಹೇಳಿದ್ರು. ಅವಾಗ ಬಂತು, ಚಂಡಾಲನಿಗೆಲ್ಲಿಂದ ಬಂತು, ಬ್ರಾಹ್ಮಣನಿಗೆ ಬರಲಿಲ್ಲ ಈ ಬುದ್ಧಿ. ಅಂದ್ರೆ ಹಿಂದೆ ಎಲ್ಲಾ ತುಂಬಾ ಸಾಧನೆ ಮಾಡಿ ಚಂಡಾಲನಾಗಿ ಹುಟ್ಟಿದ್ರು, ಭಗವಂತ ಕೊಟ್ಟಿರ್ತಾನಲ್ಲ ಅಂಥವನು ಶ್ರೇಷ್ಠ ಅಂದ್ರು. ಒಟ್ಟಾರೆ ಅಲ್ಲಿ ಹೆಜ್ಜೆಜ್ಜೆಗೆ ಬರುವುದೇನು, ಶ್ರೀಹರಿಯ ಪದಾರವಿಂದದಲ್ಲಿ ಯಾರು ಶರಣಾಗತಿಯನ್ನು ಪಡೆದಿರ್ತಾರೆ ಅವರೇ ಶ್ರೇಷ್ಠರು ಅಂತ ತುಂಬಾ ಸ್ತೋತ್ರ ಮಾಡಿದರು. ಭಗವಂತ ಮೆಚ್ಚಿದ, ಪ್ರಹ್ಲಾದ ಪರಂಪರೆಯ ಭದ್ರಂತೆ ವರದೋಸ್ಮಿ ವರ ಕೇಳಯ್ಯ. ಪ್ರಹ್ಲಾದರಾದರು ನೋಡಿದರಂತೆ, ಚೂರು ನಗತಾ ಇದ್ದಾರೆ, ಎದುರಿಗಿರುವ ಋಷಿಕೇಶನ್ ನೋಡಿ ನಗತಾ ಇದ್ದಾರೆ ಅಂತ ಹೇಳ್ತಾರೆ. ಋಷಿಕೇಶಂ ದೃಷ್ಟ ಸ್ಮಯಮಾನ, ಯಾಕಪ್ಪ ಋಷಿಕೇಶ ಅಂದ್ರು? ಏನೂ ಇಲ್ಲ, ಅವನೇ ತಮ್ಮ ಇಂದ್ರಿಯಗಳಿಗೆ ನಿಯಾಮಕನಾಗಿ ವರ ಬೇಡಬೇಡ ಅಂತ ಹೇಳ್ತಾ ಇದ್ದಾನೆ. ಒಳಗಿದ್ದು ಹೊರಗಿದ್ದು ವರ ಕೇಳು ಅಂತಾನೆ, ನಾಟಕ ಆಡತಾ ಇದ್ದಾನೆ. ಎಕ್ಸಾಮ್ ಇಟ್ಟದ್ದು ಅವನೇ, ಪಾಸ್ ಮಾಡಿಸ್ತಾ ಇರೋದು ಅವನೇ, ಆಟ ನೋಡಿ ನಗತಾ ಇದ್ದಾರೆ. ಸ್ವಾಮಿ, ವರ ಕೇಳಿ ನಿನ್ನ ಸೇವಾ ಮಾಡುವವರು ಭಕ್ತರಲ್ಲಯ್ಯ, ವ್ಯಾಪಾರಿಗಳು. ನಾನು ವ್ಯಾಪಾರಿ ಅಲ್ಲ, ನಾವು ಯಾರು ಗೊತ್ತಾಯ್ತಲ್ವಾ? ದನ ಕನಕ ವಸ್ತು ವಾಹನಾದಿ ಸಕಲ ಸಂಪದ ವೃದ್ಧಾರ್ಥಂ, ಈ ಲಿಸ್ಟ್ ಬರ್ತಾ ಇರುತ್ತೆ. ಕೊಡೋದೊಂದು 33 ಕೂಪ, ಅದು ಒಂದು ಪೈಸಾ ಇರುತ್ತೆ. ಏನು 2 ರೂಪಾಯಿ ಅಷ್ಟು ಮಾಡಿರ್ತಾರೆ, ಅದು ಸಿಂಪಲ್ ಆಗಿ ಮಾಡಿರ್ತಾರೆ. ಅದು ಕೂಡ ಹೆಚ್ಚು ಅಗಲ ಆಗಬಾರದು, ಅದರಲ್ಲೇ ಮಾಡಿಟ್ಟು ಒಂದು ಚಿಕ್ಕ ಪಾತ್ರೆಯಲ್ಲೇ 33 ಕೂಪ, ಒಂದು ಕೋಟೆ ಪೂ ಬೇಕಾದ್ರೆ ಇಟ್ಬಿಡ್ತಾರೆ ಅದೇ ಒಂದು ಪೈಸಾ ಅಷ್ಟು ಮಾಡಿ. ಇದು ಕೊಡೋದಕ್ಕೆ ಎಲ್ಲ ಪಟ್ಟಿ ಓದಿ ದೇವರಿಗೆ ಘಟಾರ್ಪಣ ಅಂತ ಬಿಟ್ಟು ನಾ ಕೊಟ್ಟೆ ಅಂತ ಆತನ ಮುಖ ನೋಡ್ತೀವಲ್ಲ. ಮತ್ತೆ ಹೀಗೋ ಅಂತ ಹೇಳ್ತಾರೆ, ನೀನೇ ಬೇಕೆಂಬ ಭಾಗ್ಯ ಕೊಡು ಹರಿಯೇ. ಕೊನೆಗೆ ಸರಿ ಸ್ವಾಮಿ, ದೊಡ್ಡವ ಬಂದೀಯ ಜ್ಞಾನಮೂರ್ತಿ, ಕೇಳತಾ ಇದ್ದೀಯ, ನಿನ್ನ ಮಾತು ಉಲ್ಲಂಘನೆ ಮಾಡಬಾರದು, ಅದಕ್ಕೆ ಒಂದು ವರ ಕೇಳಿಬಿಡ್ತೇನೆ. ಜಗತ್ತೆಲ್ಲ ನೋಡಿತಂತೆ, ಪ್ರಹ್ಲಾದರಾಜರಂತವರು ಎಂಥ ವರ ಕೇಳಬಹುದು? ಸ್ವಾಮಿ, ಇವಾಗೇನೋ ನನ್ನ ಮನಸ್ಸಲ್ಲಿ ಯಾವ ಕಾಮನೆಗಳಿಲ್ಲ. ಏನೋ ನೀನು ಅದೃಷ್ಟ ಆದ್ಮೇಲೆ ಒಳಗೆ ಕೂತ್ಕೊಂಡು ಹೇಳ್ಕೊಳ್ತಾರ, ಒಳಗೆ ಕೂತಿದ್ದು ಹೊರಗೆ ಬಂದ್ರೆ ಅಯ್ಯೋ ದೇವ ಇದ್ದ ಕಾಲಕ್ಕೆ ಕೇಳಲಿಲ್ಲ ಹೋದ, ಅಯ್ಯೋ ರಾಮ ಅಂತ ದುಃಖ ಆಗಬಾರದು. ಮತ್ತೇನು ಅಂದ್ರೆ ನಿನ್ನ ಒಳಗಿರೋ ಕಾಮನೆಗಳೇನು ನೋಡಿ ಅದನ್ನು ಪೂರ್ಣ ಮಾಡ್ಲೋ? ಇಲ್ಲ ಸ್ವಾಮಿ. ಕಾಮಾನಾಂ ಹೃದಯ ಅಸಂರೋಹ ಭವತ ಸ್ಥೂರಣೇ ವರಂ, ನನ್ನ ಮನಸ್ಸಿನಲ್ಲಿರುವ ಕಾಮನೆಗಳು ಒಳಗೇನಾದ್ರೂ ಇದ್ರೆ ತೆಗೆದು ಸುಟ್ಟ ಬಿಡು ಅಂತ ಕೇಳ್ತಾ ಇದ್ದಾರೆ. ಅಂತ ವರವನ್ನು ಕೇಳಿದ್ರು. ಕೊನೆ ಕೇಳ್ತಾರೆ, ನನಗೆ ಬೇಡ, ನಮ್ಮಪ್ಪನಿಗಾಗಿ ಕೇಳ್ತೇನೆ. ಪಿತಾಮೇ ಪೂಯೇತ ದುರಂತಾದ ದುಸ್ತರಾದ ಘಾತ್, ನಿನ್ನ ದ್ರೋಹ ಮಾಡಿದ ನನಗೂ ದ್ರೋಹ ಮಾಡಿದ, ನಿನ್ನ ಭಕ್ತನ ನನಗೂ ದ್ರೋಹ ಮಾಡಿದ, ಅದಕ್ಕೆ ಹೇ ಸ್ವಾಮಿ ನನ್ನ ಅಪ್ಪನು ಉದ್ಧಾರ ಮಾಡು. ಬದುಕಿದಷ್ಟು ಕಾಲ ಅಪ್ಪ ಅಂದಿಲ್ಲ, ಅಸುರರಾಟ ಅಸುರವರ್ಯ ಅಂತ ಕರೆದರು. ಯಾಕೆ? ಹರಿದ್ವೇಷ ಆದ್ದರಿಂದ ಅಪ್ಪ ಅಂತ ಕರಿಯಲ್ಲ ಅಂತ ಸ್ಟ್ರೈಕ್ ಮಾಡಿದ್ರು. ಈಗ ಅಪ್ಪ ಅಂತ ಯಾಕೆ ಕರೆದರು ಅಂದ್ರೆ ದೇವರ ಸ್ಪರ್ಶ ಆಯ್ತಲ್ಲ ಅದಕ್ಕೆ ಕರೆದರು. ದೇವರು ಹೇಳ್ತಾರೆ, ಏನ್ ಹೇಳಬೇಕು? ಸರಿ ಬಿಡಪ್ಪ, ಉದಾಹರಣೆ ಮಾಡ್ತೀನಿ ಹೋಗು. ಇಲ್ಲ, ಭವಾನ್ ವೈ ಕುಲಪಾವನ, ಕುಲಪಾವನನಾದ ನಿನ್ನಂಥವರು ಹುಟ್ಟಿದ ಮೇಲೂ ಕೂಡ ಪ್ರಹ್ಲಾದ ಅಪ್ಪನ ಸದ್ಗತಿಯಾಗಬೇಕು ಅಂತ ಕೇಳಬೇಕಾ? ಎಂದೋ ಆಯಿತು. ತ್ರಿಸಪ್ತಮಿ ಪೋತಾಹ, ನೀ ಹುಟ್ಟಿದ ಕೂಡಲೇ 21 ಕುಲಪಾವನ ಆಯ್ತಯ್ಯ, ನಿಮ್ಮ ಅಪ್ಪನಿಗೂ ಸೀಟ್ ರಿಸರ್ವೇಷನ್ ಆಯ್ತಲ್ಲಿ. ಅಂಥವ ನೀನು ಅಂದ್ರೆ ಸರ್ಟಿಫಿಕೇಟ್ ಯಾರು ಕೊಡಬೇಕು? ನರಸಿಂಹ ಕೊಡಬೇಕು ನಮಗೆ ಅಲ್ವಾ? ನಮಗೆ ನಾವೊಬ್ರಿಗೊಬ್ರು ಶಾಲು ಹೊದಿಸ್ಕೊಂಡ್ಬಿಟ್ಟು ತಂಬಿಗೆ ಕೊಟ್ಟು ಎಲ್ಲ ಮಾಡಿ ನೀ ಭಾಗವತ್ ಪ್ರಚಂಡ ಹೌದಾ ನಾನು ಭಾಗವತ್ ದುರೀಣ ಈ ತರ ಎಲ್ಲ ಹೇಳ್ಕೊಂಡೆ ಯಾರು ಮೆಚ್ಚುತ್ತಾರೆ? ಸ್ವಾಮಿ ಕೊಡಬೇಕು, ಗುರುಗಳು ಮೆಚ್ಚಬೇಕು ಅಷ್ಟೇ ಹೌದಾನೆ. ಆ ರೀತಿಯಲ್ಲಿ ನರಸಿಂಹದೇವರು ಪೂರ್ಣಾನುಗ್ರಹ ಮಾಡಿದರು. ಪ್ರಹ್ಲಾದರಾಜರಿಗೆ ಹೇಳುತ್ತಾರೆ, ಆ ತಂದೆಯ ಪ್ರೇತ ಕರ್ಮಗಳನ್ನ ಮುಗಿಸಯ್ಯ ಮಾಡಿ ನೀನು ಸಿಂಹಾಸನವನ್ನು ಏರು ಅಂದರು. ಆ ಥರ ಮಾಡಿದರು, ಬ್ರಹ್ಮದೇವರವರಿಗೆ ಅಭಿಷೇಕ ಮಾಡಿದರು. ತದನಂತರ ಎಲ್ಲರಿಗೂ ಸತ್ಕಾರ ಮಾಡಿದರು ಬ್ರಹ್ಮದೇವರು. ನಾರದ ನಮ್ಮ ಪ್ರಹ್ಲಾದರಾಜರು ಎಲ್ಲರೂ ಹೊರಡತಾ ಇದ್ದಾರೆ, ದೇವರು ಅಂತರ್ಧಾನ ಆಗ್ತಾ ಇದ್ದಾರೆ ಅಂತ ನೃಸಿಂಹದೇವರ ಕಥೆಯನ್ನ ಪೂರ್ಣಗೊಳಿಸ್ತಾ ಇದ್ದಾರೆ. ಸಂಶಯ ಒಂದು ಕೂತಿತ್ತು, ಏನದು ದೇವರು ವರ ಸತ್ಯ ಮಾಡಿದ್ರೋ ಇಲ್ಲೋ ಹಿರಣ್ಯಕಶಿಪು ಎಂದು ಏನು ಕೇಳಿದ್ದ? ಪ್ರಾಣ ಇದ್ದದ್ದರಿಂದ ಸಾವು ಬರಬಾರದು, ಪ್ರಾಣ ಇಲ್ಲದ್ದರಿಂದ ಸಾವು ಬರಬಾರದು ಕೊನೆ ಕೇಳಿದ್ದದು. ಅದಕ್ಕೆ ದೇವ ಹೇಗೆ ಮಾಡಿದ? ಉಗುರಿಂದ ಕೊಂದ ಅಲ್ವಾ, ಉಗುರುಗಳಿಂದ ಕೊಂದ. ಅಂದ್ರೆ ಉಗುರು ಪ್ರಾಣ ಇದ್ದದ್ದು ಅಲ್ಲ, ಪ್ರಾಣ ಇಲ್ಲದ್ದು ಅಲ್ಲ, ಅದಕ್ಕೆ ಉಗುರಿಂದ ಕೊಂದ. ಉಗುರಿಂದ ಕೊಂದೆ ದೇವ ವರವನ್ನ ಸತ್ಯ ಮಾಡಿದ. ಹೋದಲ್ಲೇನ್ರಿ, ಅಷ್ಟು ತಿಳ್ಕೊಂಡ್ರೆ ಸಾಕಂತೆ, ಫ್ಲೈಟಲ್ಲಿ ಕಳಿಸಿಬಿಡ್ತಾರೆ ನರಕಕ್ಕೆ. ಅಲ್ಲ ಹೌದು ಹೌದು ಅಂತ ಯಾಕೆ ಎಷ್ಟೋ ಸಲ ಕೇಳಿದಾಗೆಲ್ಲ ಇದೇ ಕೂತಿರ್ತದೆ ಅದೇಲಿ ಅಂತ. ಉಗುರಿಂದೆ ಕೊಂದ, ಉಗುರಿಂದೆ ಕೊಂದ, ಹೌದಲ್ಲ ಅದಕ್ಕೆ ಹೇಳ್ತಾರೆ ಎಲ್ಲಿ ಸತ್ಯ ಮಾಡಿದ? ನಮ್ಮ ಉಗುರಿಗೆ ಇದು ಪ್ರಾಣ ಇದ್ದದ್ದು ಅಲ್ಲ, ಪ್ರಾಣ ಇಲ್ಲದ್ದು ಅಲ್ಲ, ಬೆಳೆಯುತ್ತೆ ಏನು ಗೊತ್ತಿಲ್ಲದಕ್ಕೆ. ದೇವರ ಉಗುರು ಹಾಗಲ್ಲ, ದೇವರ ಉಗುರು ದೇವರೇ. ದೇವರ ಅವಯವಗಳಿಗೂ ದೇವರಿಗೂ ಭೇದವಿಲ್ಲ, ಅಂದ್ರೆ ದೇವರ ಉಗುರು ಚೈತನ್ಯ ಅಂದ್ರು. ಪ್ರಾಣ ಇದ್ದದ್ದೇ ಅಂತ ಹೇಳಿದ್ರು. ಮತ್ತೆ ವರ ಇಲ್ಲಿ ಸತ್ಯ ಮಾಡಿದ? ಅಲ್ಲ, ದೇವರಿಗೂ ಪ್ರಾಣ ಎಲ್ಲಿದೆ? ದೇವರಿಗೂ ಪ್ರಾಣ ಇದೆ, ಶಾಸ್ತ್ರವೇ ಹೇಳ್ತಾ ಇದೆ ದೇವರಿಗೂ ಪ್ರಾಣ ಇದೆ. ಅವಾಗ ಚೂರು ಮುಂದಕ್ಕೆ ಬನ್ನಿ ಅಂತಾರೆ. ಆ ಹಿರಣ್ಯಕಶಿಪುವಿನ ತಲೆಯಲ್ಲಿ ಏನಿತ್ತು? ಪ್ರಾಣ ಇದ್ದದ್ದರಿಂದ ಸಾವು ಬರಬಾರದು ಅಂದಾಗ ಯಾವ ಪ್ರಾಣ ಇದ್ದದ್ದು? ಅಂದರೆ ನಾವೆಲ್ಲ ಪ್ರಾಣ ಇದ್ದವರೇ, ದೇವರಿಗೂ ಪ್ರಾಣ ಇದೆ, ಆದರೆ ನಮ್ಮ ಪ್ರಾಣ ನಮ್ಮಿಂದ ಬೇರೆ, ಈ ಜಡವಾದ ಗಾಳಿ. ದೇವರ ಪ್ರಾಣ ದೇವರೇ, ದೇವರ ಉಸಿರು ದೇವರೇ ಆಗಿದ್ದಾರೆ. ಆದ್ದರಿಂದ ಅವನ ತಲೆಯಲ್ಲಿ ಏನಿತ್ತು? ಇಡೀ ಜಗತ್ತಿನಲ್ಲಿರೋದು ಒಂದು ಜೀವ ಜಡ ಅಷ್ಟೆ. ಪ್ರಾಣ ಇದ್ದದ್ದು ಅಂದ್ರೆ ಜೀವ. ಅದಕ್ಕೆ ಅವನೇನಂತಾನೆ, ನನ್ನಂತೇನೆ ಬ್ರಹ್ಮ ವಿಷ್ಣು ಮಹೇಶ್ವರ ಬ್ರಹ್ಮದೇವರು ಇವರೆಲ್ಲರೂ ಕೂಡ ಮೂರು ಜನ ಸಾವನ್ನ ಗೆದ್ದಿದ್ದಾರೆ ತಪಸ್ಸು ಮಾಡಿ. ನಾನು ಸಾವನ್ನ ಗೆದ್ದು ಬ್ರಹ್ಮದೇವರಕ್ಕಿಂತ ತಪಸ್ಸು ಜಾಸ್ತಿ ಮಾಡಿ ಮುಂದೇನು ಬ್ರಹ್ಮದೇವರನ್ನ ಇಳಿಸಿ ಮುಂದೆ ನಾನಲ್ಲಿ ಕೂಡುತ್ತೇನೆ ಅಂತ ಹೋದವ. ಅವನ ತಲೆಯಲ್ಲಿ ಪ್ರಾಣ ಇದ್ದದ್ದು ಅಂದ್ರೆ ಜೀವ, ಅಂದ್ರೆ ವಿಷ್ಣುವನ್ನು ಕೂಡ ಜೀವ ಅಂತಾನೆ ತಿಳಿದ. ದೇವರನ್ನ ಜಡಜೀವ ವಿಲಕ್ಷಣ ಅಂತ ತಿಳಿದಿಲ್ಲ. ಅದಕ್ಕೆ ಮಚ್ಚೂಲ ಭಿನ್ನಗ್ರೀವಸ್ಯ ಅಂತಾನೆ, ನನ್ನ ಶೂಲದಿಂದ ವಿಷ್ಣುವನ್ನ ಕೊಂದು ಬಿಡುತ್ತೇನೆ ಅಂತಾನೆ. ಒಂದು ವೇಳೆ ಅವನಿಗೆ ದೇವ ಜಡಜೀವ ವಿಲಕ್ಷಣ ಅಂತಿದ್ರೆ ಕೊಲ್ತೀನಿ ಅಂತ ಯಾಕಂತಾನೆ ಅನ್ನೋದೇ ಇಲ್ಲ ಅವನಿಗೆ. ಶ್ರೀಹರಿ ಅಂದ್ರೆ ಜಡಜೀವಗಳ ವಿಲಕ್ಷಣ ಅಂತ ಕಲ್ಪನೆ ಇಲ್ಲ. ಇರೋದೇ ಎರಡು, ಒಂದು ಜೀವ ಒಂದು ಜಡ, ಎರಡರಿಂದ ಸಾವು ಬರಬಾರದು ಅಂತ ಕೇಳಿದ್ದು. ದೇವ ಯಾಕೆ ಕೊಂದದ್ದು? ಅವನು ಜಡಜೀವ ವಿಲಕ್ಷಣ ಆದ್ದರಿಂದ ಕೊಂದು ವರ ಸತ್ಯ ಮಾಡಿದ ಅಷ್ಟೇ. ಆಗ ಮತ್ತು ಪ್ರಶ್ನೆ ಏನಂತ, ಉಗುರಿಂದ ಯಾಕ್ರಿ ಕೊಲ್ಬೇಕು? ನಮ್ ತನ್ನ ನಾವು ಇಷ್ಟೆಲ್ಲ ತಿಳ್ಕೊಂಡ್ಬಿಟ್ಟದ್ರಿಂದ ಅಲ್ವಾ? ಈ ಉಗುರಿಂದ ಕೊಂದಿದ್ದಕ್ಕೆ ಈ ಉಗುರು ಬೆಳೆ ಎಲ್ಲ ಬೆಳೆಯುತ್ತೆ, ಈಗೇನು ಪ್ರಾಣ ಇಲ್ಲ ಪ್ರಾಣ ಇದೆ ಈ ತರ ಎಲ್ಲ ಕ್ವಶನ್ ಮಾರ್ಕ್ ಬಂದದ್ದು ಯಾಕೆ? ಉಗುರಿಂದ ಕೊಂದದ್ದಕ್ಕೆ ಅಲ್ಲ. ಹಾ, ಉಗುರಿಂದ ಯಾಕೆ ಕೊಂದ ಅಂದ ದೈತ್ಯರಿಗೆ ಹಾಗೆ ಬರಬೇಕಂತ ಆಲೋಚನೆ. ಏನಂತ, ಅಯ್ಯೋ ನಮ್ಮ ಹಿರಣ್ಯಕಶಿಪು ಚೂರಲ್ಲಿ ವ್ಯತ್ಯಾಸ ಆಯಿತು ನೋಡಿಕೊಂಡ್ರಲ್ಲ ಊರು, ಓಹೋ ಇದು ಪ್ರಾಣ ಇದ್ದದ್ದು ಅಲ್ಲ ಪ್ರಾಣ ಇಲ್ಲದ್ದು ಅಲ್ಲ, ನರಸಿಂಹನ ಉಗುರು ಕೂಡ ಪ್ರಾಣ ಇದ್ದದ್ದು ಅಲ್ಲ ಪ್ರಾಣ ಇಲ್ಲದ್ದು ಅಲ್ಲ, ಅದರಿಂದ ಕೊಂದ ಅಂತ ಅಂದುಕೊಂಡ್ರು. ಅಷ್ಟು ಸಾಕು ಕನ್ಫರ್ಮೇಶನ್ ದೈತ್ಯರಿಗೆ, ಫ್ಲೈಟ್ ಅಲ್ಲೇ ಕಳಿಸಿ ಬಿಡ್ತಾರೆ, ಇಲ್ಲಿಗೆ ಅಂಧಂತ ಮನಸ್ಸಿಗೆ ಮತ್ತೆ ನಮ್ಮನೆಯಲ್ಲಿ ಕಳಿಸ್ತಾರೆ, ಅಂಧಂತ ಮನಸ್ಸಿಗೆ ಕಳಿಸ್ತಾರೆ, ಮೋಕ್ಷಕ್ಕೆ ಹೋಗ್ಬೇಕಲ್ಲ ಅದಕ್ಕೆ ನರಕಕ್ಕೆ ಕಳಿಸ್ತಾರೆ. ಸಪ್ತಾಹ ಭಾಗವತ ಕೇಳಿ ನರಸಿಂಹದೇವರ ಉಗುರು ಕೂಡ ನಮ್ಮ ಉಗುರಿನಂತೆ ಅಂತ ತಿಳ್ಕೊಂಡ್ರೆ ಕೃಷ್ಣಾರ್ಪಣ. ಹೌದು ಅಲ್ವೋ? ನಿಜವಾಗಿ ಹೇಳಿ ತಿಳ್ಕೊಂಡಾಯ್ತು, ತಿಳ್ಕೊಂಡಿದ್ದೀರಿ. ಇದೇ ತರ ತಲೆಯಲ್ಲಿ ಬಂದಿತ್ತು. ಹೌದು, ಅದು ತೆಗೀಲಿಕ್ಕೆ ಪ್ರಶ್ನೆ ಮಾಡಿದೆ. ಮೊದಲು ನಿಮ್ ತಲೆಯಲ್ಲಿ ತೆಗಿಬೇಕು, ನಂತರ ತಪ್ಪು ಅಂತ ಹೇಳಿ ಸರಿ ಮಾಡಬೇಕು. ಅದು ಮಾಡಿದ್ದು ಸರಿ. ಖಚಿತವಾಗಿ ಸಂಬಂಧ ಇದೆ. ಪಾಂತಸ್ಮಾನ್ ಅಂತ ಹೇಳಿ ನರಸಿಂಹದೇವರ ಉಗುರು ನಮ್ಮನ್ನು ಕಾಪಾಡಲಿ ಎಂದಾಗ ಆ ಉಗುರು ಎಂತಹದ್ದು, ಅವನದ್ದೇ 10 ರೂಪಗಳು ಅಂತ ಸ್ತೋತ್ರ ಮಾಡುತ್ತಾರೆ. ಅದ್ಭುತವಾಗಿ ಹೇಳ್ತಾರೆ ಅದನ್ನು. ಈ ರೀತಿಯಾಗಿ ಆ ನರಸಿಂಹದೇವರ ಕಥೆಯನ್ನ ಯಾರು ಕೇಳುತ್ತಾರೋ, ಯಾರು ಹೇಳುತ್ತಾರೋ, ಯಾರು ಹೇಳಿಸ್ತಾರೋ, ಅವರೆಲ್ಲರೂ ಕೂಡ ನೃಸಿಂಹದೇವರ ಕೃಪಾ ಪಾತ್ರರಾಗ್ತಾರೆ. ನಮ್ಮ ಕೋಲಾರ ಜಗನ್ನಾಥರಾಯರ ದಂಪತಿಗಳು ಇಬ್ಬರು ಕೂಡ ವಿಶೇಷವಾಗಿ ನೋಡಿ ಎಲ್ಲರಲ್ಲಿ ಚಾಲನೆ ಕೊಡ್ತಾರೆ. ಅವರ ಮನೆಗೆ ಬರಲಿಕ್ಕೆ ಯಾರಿಗೂ ಸಂಕೋಚವಿಲ್ಲ, ಯಾರಿಗೂ ಸಂಕೋಚವಿಲ್ಲ. ಸರನೆ ಓಡಿ ಬಿಡ್ತಾರೆ, ಅವರನ್ನೇ ಒಳಕ್ಕೆ ದೋಡಿ ಕೂತ್ಬಿಡ್ತಾರೆ ಅಲ್ವಾ, ಸ್ವಲ್ಪ ಸರ್ಕೊಳ್ಳಿ ಅಂತ ಬಂದ್ಬಿಡ್ತಾರೆ. ಯಾಕೆ ಅವರ ಅಭಿಮಾನ ಹಾಗಿದೆ, ಎಲ್ಲರ ಮೇಲೆ ಅಭಿಮಾನ ತೋರ್ತಾರೆ. ಯಾವ ಸ್ವಾರ್ಥ ಇಲ್ಲ, ಒಂದಿಷ್ಟು ಎಲ್ಲರನ್ನ ಸೇರಿಸಿ ಭಜನೆ ಮಾಡಿಸಬೇಕು, ಎಲ್ಲರಿಗೂ ತರಬೇಕು ಅಂತ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಸಜ್ಜನರಾದ ದಂಪತಿಗಳು. ಅವರ ಪ್ರೇರಣೆಯಿಂದ ಬಂದ ಎಲ್ಲ ಭಜನಾ ಮಂಡಳಿಯವರು ಎಲ್ಲರೂ ಸೇರಿದ್ದೀರಾ. ಹಾಗೆ ಅವರ ಒಂದು ಕರೆಗೆ ಹೋಗೊಟ್ಟು ಬಂದ ಮಿಕ್ಕ ಎಲ್ಲರೂ ಕೂಡ, ಎಲ್ಲರಿಗೂ ಭಗವಂತ ಅವರಿಗೂ ನಿಮಗೂ ಜ್ಞಾನ ಭಕ್ತಿ ವೈರಾಗ್ಯ ಸಾತ್ವಿಕ ಸಂಪತ್ತು ಮತ್ತು ವಿಶೇಷವಾಗಿ ಕೇಳಿದ್ದನ್ನು ಅನುಷ್ಠಾನ ಮಾಡುವ ಭಾಗ್ಯ ಮತ್ತು ಇಂಥ ಕಾರ್ಯಕ್ರಮಗಳು ವಿಶೇಷವಾಗಿ ಆಗಿ ಶ್ರೀಹರಿಯಲ್ಲೇ ಮನಸ್ಸು ನಿಲ್ಲುವ ಸೌಭಾಗ್ಯ ಶ್ರೀಹರಿ ನಿಮಗೂ ಪಾಲಿಸಲಿ, ಕೊನೆಗೆ ನನಗೂ ಪಾಲಿಸಲಿ ಎಂಬಲಿಗೆ ಶ್ರೀಕೃಷ್ಣ ಅರ್ಪಣಂ ಅಸ್ತು.
ಕೂತ್ಕೊಳ್ಳಿ, ಕೂತ್ಕೊಳ್ಳ್ರಿ, ಬೇರೆ ವರ್ಷ ಪೂಜೆ ಆಗತ್ತೆ.